सत्यधर्मरताय च भजताम कल्पवृक्षाय नमताम कामधेनवे नीलाकराच्युतानंत लीला गोपाल पालितान विद्या पयोनिधीन वंदे ब्रह्म विद्या गुरुन् मम ब्रह्मचर्य हरिप्रीति सुविद्या बाधशालिनः इष्टदान कष्टहर्तॄन्नः विद्यामान्यान् मुनीन् नमः वाजराज पदद्वंद्वा वारजासक्त मानसान विश्वप्रिय गुरुन् वंदे मंदोहम धीमिशुद्धये सत्यम सत्यम पुनः सत्यम विष्णुतीर्थ प्रसादतः सर्वे कामा भवन्त्येव शपथो बिंबसन्निधौ चिंतामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वंदे ह्यभीष्टदं श्रीगुरुभ्यो नमः हरिः ओम्। ನಿನ್ನೆವರೆಗೂ ಚತುರ್ದಶಿ ಗ್ರಂಥದಲ್ಲಿ ನಮಗೆ ಜೀವನ ಉದ್ಧಾರ ಆಗಲಿಕ್ಕೆ ಕೊಟ್ಟಿರುವಂತಹ ಮೊದಲನೆಯ ಪ್ರಕರಣ ಜೀವ ಹೋಮ ಪ್ರಕರಣ, ಆ ಪ್ರಕರಣವನ್ನು ನೋಡುತ್ತಾ ಇದ್ದವು. ಮೊದಲನೆಯ ಅಗ್ನಿ ಸ್ವರ್ಗ ಲೋಕದಲ್ಲಿರುವ ಅಗ್ನಿ ನಾರಾಯಣ ಅಗ್ನಿ, ಆ ನಾರಾಯಣ ಅಗ್ನಿಯಲ್ಲಿ ಹೋಮ ಮಾಡಿದ ಪ್ರಕಾರ ಅದನ್ನೆಲ್ಲ ತಿಳಿಸಿಕೊಟ್ರು. ನಾರಾಯಣ ಅಗ್ನಿ, ನಾರಾಯಣ ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳು ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ, ಇಷ್ಟು ರೂಪಗಳು. ಆಯಾ ರೂಪಗಳು ಎಲ್ಲೆಲ್ಲಿ ಇವೆ ಅದನ್ನು ವ್ಯಾಪ್ತಿ ಅಂದರು. ಆ ರೂಪಗಳು ಈ ಸ್ವರ್ಗ ಲೋಕದ ಅಗ್ನಿಯಲ್ಲಿ ಯಾವ ಕೆಲಸ ಮಾಡುತ್ತಾ ಇವೆ ಅದನ್ನು ವ್ಯಾಪಾರ ಅಂದರು. ವ್ಯಾಪ್ತಿಯಿಂದಲೂ ವ್ಯಾಪಾರದಿಂದಲೂ ಭಗವಂತನ ಗುಣಗಳು ಗೊತ್ತಾಯಿತು. ಆ ಗುಣಗಳ ಚಿಂತನೆಯಿಂದ ನಮಗೇನು ಬರುತ್ತೆ ಎಂಬುದು ತಿಳಿಸಿಕೊಟ್ಟು ಇಲ್ಲಿ ಪ್ರಧಾನವಾಗಿ ನೋಡಬೇಕಾಗಿದ್ದ ನಾವೇನು ಅಂದರೆ ಈ ಒಂದು ವಿಚಾರಗಳಲ್ಲಿ ಈ ಗ್ರಂಥದಲ್ಲಿ ಆಗಲಿ ಎಲ್ಲೂ ಕಥೆಗಳು ಬರಲ್ಲ. ನಮಗೆ ಕಥೆಗಳು ಕೇಳಿ ಕೇಳಿ ಅಭ್ಯಾಸ, ಅದರಲ್ಲಿ ಒಂದೋ ಎರಡೋ ಜೋಕುಗಳು ಬರ್ತಾ ಇದ್ರೆ ನಗತಾ ಇದ್ದು ಸಂತೋಷಪಟ್ಟು ಹೋಗ್ತಾ ಇರ್ತೇವೆ. ಆದರೆ ಎಷ್ಟು ಕಾಲ ಈ ತರ ಒಳಗಿನ ತತ್ವಜ್ಞಾನ ಯಾವಾಗ ಪಡೆಯಬೇಕು? ಈ ಜನ್ಮ ಇರುತ್ತೋ ಇಲ್ವೋ ಅಂತಹ ಕಾಲಕ್ಕೆ ಈ ಒಂದು ವಿಶೇಷ ತತ್ವಜ್ಞಾನ ಬಂದಾಗ ಪಡ್ಕೊಂಡು ಜನ್ಮ ಸಾರ್ಥಕ ಮಾಡಿಕೊಳ್ಳುವುದು ಬಹಳ ಉತ್ತಮ. ನಂತರ ಜೀವನನ್ನ ನಾರಾಯಣಾದಿ ಐದು ರೂಪಗಳಿಂದ ಕೂಡಿದ ಸ್ವರ್ಗ ಲೋಕಾಗ್ನಿಯಲ್ಲಿ ಹೋಮ ಮಾಡಿ ನಂತರ ಚಂದ್ರನ ಮೂಲಕ ಕರಕೊಂಡು ಬರ್ತಾ ಇದ್ದಾರೆ. ಸೋಮೋ ರಾಜಾ ಭವಿಷ್ಯತಿ ಅಂತ ಇಲ್ಲಿ ಹೇಳುತ್ತಾರೆ. ಈ ಯಜ್ಞದಲ್ಲಿ ಜೀವನನ್ನ ಹೋಮಿಸಿ ಚಂದ್ರನ ಅಧೀನ ಮಾಡಿ ಚಂದ್ರನ ಮೂಲಕ ಜೀವನನ್ನ ಕರಕೊಂಡು ಬರುತ್ತಾರೆ. ಎರಡನೇ ಅಗ್ನಿ ಯಾವುದು ಅಂದರೆ ಪರ್ಜನ್ಯ ಅಗ್ನಿ. ಮೇಘವೇ ಎರಡನೇ ಅಗ್ನಿ, ಮೇಘಕ್ಕೆ ಹೆಸರು ಪರ್ಜನ್ಯ ಅಂತ. ಯಾಕೆ? ಅಲ್ಲಿರುವ ದೇವರ ರೂಪ ಯಾವುದು ಅಂದರೆ ವಾಸುದೇವ ರೂಪ. ಈ ವಾಸುದೇವ ರೂಪವೇ ಇಲ್ಲಿ ಪರ್ಜನ್ಯ ಅಂತ ಕರೆಸಿಕೊಂಡು ಇದ್ದಾನೆ, ಅಗ್ನಿಯಾಗೂ ಇದ್ದಾನೆ. ಪರ್ಜನ್ಯ ಅಂತ ದೇವರು ಯಾಕೆ ಹೆಸರು ಬಂತು ಅಂದರೆ ಪರ ಬ್ರಹ್ಮಾದಿಗಮಪಿ ಜನ್ಯಂ ಅಸ್ಯ ಇತಿ ಪರ್ಜನ್ಯ ನಾಮ ಪರ್ಜನ್ಯಸ್ಥ ವಾಸುದೇವ ದ್ವಿತೀಯ ಅಗ್ನಿ. ಮೇಘದಲ್ಲಿರುವಂಥ ಪರ್ಜನ್ಯ ನಾಮಕ ಭಗವಂತ ಏನಿದ್ದಾನೆ ಪರ್ಜನ್ಯದಲ್ಲಿ, ಅವನಿಗೆ ಅವನಿಂದಲೇ ಬ್ರಹ್ಮಾದಿ ಸಕಲ ಜಗತ್ತು ಹುಟ್ಟಿ ಬರುತ್ತಾದ್ದರಿಂದ ಈ ಭಗವಂತನನ್ನ ಪರ್ಜನ್ಯ ಅಂತ ಕರೆದರು. ಇನ್ನ ಈ ವಾಸುದೇವ ರೂಪದಿಂದ ಹುಟ್ಟಿದ ಐದು ರೂಪಗಳು ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಅಂತ ಐದು ರೂಪಗಳನ್ನು ಧಾರಣೆ ಮಾಡಿವೆ. ಆ ಐದು ರೂಪಗಳು ಹೇಗೆ ಹೇಗೆ ಎಂಬುದನ್ನು ಹೇಳುತ್ತಾರೆ. ವಾಸುದೇವನಿಂದ ಹುಟ್ಟಿದ ನಾರಾಯಣ ರೂಪ ಮೊದಲನೆಯದು. ಈ ವಾಸುದೇವ ನಾರಾಯಣ ರೂಪ ಅಂದರೆ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ನಾರಾಯಣ ರೂಪ. ಈ ರೂಪ ಎಲ್ಲಿದೆ? ವ್ಯಾಪ್ತಿ ಅಂದರೆ ಜ್ಞಾನಾಯು ರೂಪತ್ವಾತು ವಾಯುನಾಮ ವಾಯುಸ್ಥಃ ವಾಸುದೇವ ನಾರಾಯಣ ಸಮಿತ್. ವಾಯುವಿನಲ್ಲಿ ನಮಗೆ ಮಳೆ ಬರಬೇಕಾದರೆ, ಮೇಘ ಮಳೆ ಸುರಿಸಬೇಕಾದರೆ ಮೊದಲು ಚೂರು ಗಾಳಿ ಬರಬೇಕು. ಹೆಚ್ಚು ಗಾಳಿ ಬಂದರೆ ಮತ್ತೆ ಮಳೆ ಬರಲ್ಲ, ಚೂರು ಗಾಳಿ ಬರಬೇಕು. ಅದನ್ನು ಪೂರ್ವವಾತ ಅಂತ ಕರೀತಾರೆ. ಅದರಲ್ಲಿ ಭಗವಂತ ವಾಸುದೇವ ನಾರಾಯಣ ಇರ್ತಾನೆ. ವಾಯುದೇವರೊಳಗಿರತಕ್ಕಂತಹ ದೇವರಿಗೆ ಹೆಸರು ವಾಯು ಅಂತ. ದೇವರಿಗೆ ವಾಯು ಅಂತ ಯಾಕೆ ಹೆಸರು ಅಂದರೆ ಜ್ಞಾನ ಆಯು ರೂಪತ್ವಾತು ವಾಯುನಾಮ ಅಂದರು. ದೇವ ಜ್ಞಾನ ಆಯುಷ್ಯ ಎರಡನ್ನ ರೂಪಿಸಿಕೊಡುತ್ತಾನೆ. ತನ್ನನ್ನು ಚಿಂತನೆ ಮಾಡಿದವರಿಗೆ ಜ್ಞಾನ ಆಯುಷ್ಯ ಎರಡನ್ನು ರೂಪಿಸಿಕೊಡುತ್ತಾನೆ. ಅದರಿಂದ ಆತನಿಗೆ ವಾಯು ಅಂತ ಹೆಸರು. ಆ ವಾಸುದೇವ ನಾರಾಯಣ ಇವನೇ ಸಮಿತ್ ಆಗಿದ್ದಾನೆ. ಸಮಿತ್ ಅಂದರೆ ಸಮಯಧನಾತ್ ಸಮಿತ್. ಯಾರಾದರೆ ದೇವರನ್ನ ಸಮಿತ್ ಅಂತ ಚಿಂತನೆ ಮಾಡುತ್ತಾರೋ ಅವರನ್ನು ಚೆನ್ನಾಗಿ ವೃದ್ಧಿಗೊಳಿಸ್ತಾನಾದ್ದರಿಂದ ಈ ದೇವನಿಗೆ ಸಮಿತ್ತು ಅಂತ ಹೆಸರು. ಇನ್ನ ಎರಡನೇ ರೂಪ ವಾಸುದೇವನಿಂದ ಹುಟ್ಟಿದ ವಾಸುದೇವ ರೂಪ. ಈ ರೂಪ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ಒಂದು ವಾಸುದೇವ ರೂಪ. ಈ ವಾಸುದೇವ ರೂಪ ಎಲ್ಲಿದೆ ಅಂದರೆ ಅಭ್ರ, ಆಕಾಶದಲ್ಲಿದೆ. ಆಕಾಶಕ್ಕೆ ಹೆಸರು ಅಭ್ರ ಅಂತ. ಅಭ್ರ ಅಂತ ಯಾಕೆ? ಆಕಾಶದಲ್ಲಿರುವ ದೇವರಿಗೂ ಅಭ್ರ ಅಂತಲೇ ಹೆಸರು. ಅಭ್ರ ಅಂತ ದೇವರು ಯಾಕೆ ಹೆಸರು ಅಂದರೆ ಅಪಾಂ ಭರಣಾತ್ ಅಭ್ರನಾಮ. ಎಲ್ಲಾ ನೀರು ಆವಿಯಾದಾಗ ನೀರನ್ನೆಲ್ಲ ತುಂಬಿಕೊಳ್ಳುವುದು, ಆಕಾಶದಲ್ಲಿ ಮೇಘವಾಗಿ ಏರ್ಪಡುವುದು. ಆ ರೀತಿಯಲ್ಲಿ ಎಲ್ಲ ನೀರಿಗೆ ತಾನು ಆಶ್ರಯ, ಆದ್ದರಿಂದ ದೇವರಿಗೆ ಅಭ್ರ ಅಂತ ಹೆಸರು. ವಾಸುದೇವನಿಂದ ಹುಟ್ಟಿದ ವಾಸುದೇವ ರೂಪ ಅಭ್ರ ಅಂತ ಕರೆಸಿಕೊಂಡು ಆಕಾಶದಲ್ಲಿದ್ದು ಈ ಮೇಘ ಎಂಬ ಅಗ್ನಿಯಲ್ಲಿ ತಾನು ಧೂಮದ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಧೂಮ ಅಂದರೆ ಅಜ್ಞಾನಾದೀನಾಂ ಧೂತ್ಕರಣಾತ್ ಧೂಮ. ಎಲ್ಲರ ಯಾರು ಧೂಮ ಅಂತ ಭಗವಂತನ ಚಿಂತನೆ ಮಾಡುತ್ತಾರೋ ಅಂಥವರ ಅಜ್ಞಾನವನ್ನು ಧ್ವಂಸ ಮಾಡಿಬಿಡುತ್ತಾನಾದ್ದರಿಂದ ದೇವರಿಗೆ ಧೂಮ ಅಂತ ಹೆಸರು. ಹಾಗಾದರೆ ವಾಸುದೇವನಿಂದ ಹುಟ್ಟಿದ ವಾಸುದೇವ ರೂಪ ಆಕಾಶದೊಳಗಿದೆ, ಅಭ್ರಾಂತ ಕರೆಸಿಕೊಂಡಿದೆ, ಧೂಮದ ಕೆಲಸ ಮಾಡುತ್ತಾ ಇದೆ. ನಂತರ ವಿದ್ಯುತ್ತಿನಲ್ಲಿರತಕ್ಕಂಥ ಇನ್ನೊಂದು ರೂಪ ವಾಸುದೇವ ಸಂಕರ್ಷಣ. ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ಸಂಕರ್ಷಣ ರೂಪ. ಈ ರೂಪ ಇರುವುದೆಲ್ಲಿ ಅಂದರೆ ವಿದ್ಯುತ್ತಿನಲ್ಲಿ, ಮಿಂಚಿನಲ್ಲಿದೆ. ವಿದ್ಯುತ್ತಿನಲ್ಲಿರುವ ದೇವರ ಹೆಸರು ವಿದ್ಯುತ್ತು ಅಂತ. ಯಾಕೆ ದೇವರಿಗೆ ವಿದ್ಯುತ್ತು ಅಂತ ಹೆಸರು ಅಂದರೆ ವಿಶೇಷೇಣ ದ್ಯೋತನಾತ್ ವಿದ್ಯುನ್ನಾಮ. ಮಿಂಚು ತಾನು ಕಾಣುತ್ತೆ, ತನ್ನ ಬೆಳಕಲ್ಲಿ ಎಲ್ಲವನ್ನ ತೋರುತ್ತೆ. ಹಾಗೆ ಭಗವಂತ ಕೂಡ ತಾನು ಕಾಣುತ್ತಾನೆ, ತನ್ನ ಅನುಗ್ರಹದಿಂದ ಎಲ್ಲವನ್ನ ತೋರುತ್ತಾನೆ. ಅದರಿಂದ ದೇವರಿಗೆ ವಿದ್ಯುತ್ತು ಅಂತ ಹೆಸರು. ವಾಸುದೇವನಿಂದ ಹುಟ್ಟಿದ ಸಂಕರ್ಷಣ ರೂಪ ವಿದ್ಯುತ್ತಿನೊಳಗಿದ್ದಾನೆ, ವಿದ್ಯುತ್ತು ಅಂತ ಕರೆಸಿಕೊಂಡಿದ್ದಾನೆ. ಇವನೇ ವಿಶೇಷವಾಗಿ ಅರ್ಚಿ ಅಂದರೆ ಅರ್ಚಿತತ್ವ ಪೂಜ್ಯನಾದ್ದರಿಂದ ಅರ್ಚಿ ಜ್ವಾಲೆ ಅಂತ ಕರೆಸಿಕೊಂಡಿದ್ದಾನೆ. ನಂತರ ಇನ್ನೊಂದು ರೂಪ ವಾಸುದೇವನಿಂದ ಹುಟ್ಟಿದ ಪ್ರದ್ಯುಮ್ನ ರೂಪ. ಈ ವಾಸುದೇವನಿಂದ ಹುಟ್ಟಿದ ಪ್ರದ್ಯುಮ್ನ ರೂಪ ಅಂದರೆ ಅನೇಕ ವಾಸುದೇವ ರೂಪಗಳಿಂದ ತಯಾರಾದ ಪ್ರದ್ಯುಮ್ನ ರೂಪ. ಈ ರೂಪ ಎಲ್ಲಿದೆ ಅಂದರೆ ಅಶನಿ ಅಂದ್ರು. ಅಶನಿ ಅಂದರೆ ಸಿಡಿಲು. ಸಿಡಿಲಿನಲ್ಲಿ ಅಶನಿ ಒಳಗೆ ದೇವರ ಹೆಸರೇನು? ಅಶನಿ ಅಂತಲೇ ಹೆಸರು. ದೇವರಿಗೆ ಅಶನಿ ಅಂತ ಯಾಕೆ ಹೆಸರು? ವಾಸುದೇವ ಪ್ರದ್ಯುಮ್ನನಿಗೆ ಅಶನಿ ಅಂತ ಹೆಸರು ಯಾಕೆ ಅಂದರೆ ಸಿಡಿಲಿನಲ್ಲಿರುವ ದೇವರಿಗೆ ಅಶನಿ ಅಂತ ಅಂದರೆ ಅಶನಾತ್ ಅಶನಿನ್ನಾಮ. ಎಲ್ಲವನ್ನ ತಿಂದು ಬಿಡುತ್ತಾನೆ. ಅಂದರೆ ಇವಾಗ ಸಿಡಿಲು ಬಿಡುತ್ತೆ ಅಂದರೆ ಎಲ್ಲರೂ ಕೂಡ ಟಿವಿ ಅದು ಇದೆಲ್ಲ ಆಫ್ ಮಾಡಿಬಿಡ್ತಾರೆ. ಯಾಕೆ? ಆ ಸಿಡಿಲು ಬಿದ್ದ ಕೂಡಲೇ ಪವರ್ ಅನ್ನ ಸೆಳೆದು ಬಿಡುತ್ತೆ. ಆದ್ದರಿಂದ ಹಾಗಾಗಬಾರದು ಅಂತ ಹೇಳಿ ಎಲ್ಲರೂ ಸ್ವಿಚ್ ಆಫ್ ಮಾಡ್ತಾರೆ. ಅದನ್ನು ಹೇಳ್ತಾರೆ ಅಶನಾತ್. ತಾನು ಬೀಳುವುದರ ಮೂಲಕ ಇಡೀ ಜಗತ್ತಿನಿರುವ ಶಕ್ತಿಯನ್ನೆಲ್ಲ ಹೀರು ಬಿಡ್ತಾನಾದ್ದರಿಂದ ಆ ಭಗವಂತನಿಗೆ ಅಶನಿ ಅಂತ ಹೆಸರು. ಹಾಗಾದರೆ ವಾಸುದೇವ ನಿರುತ್ತ ವಾಸುದೇವ ಪ್ರದ್ಯುಮ್ನ ರೂಪ ಸಿಡಿಲು. ಅಶನಿ ಒಳಗೆ ಅಶನಿ ಅಂತ ಕರೆಸಿಕೊಂಡಿದ್ದಾನೆ. ಎಲ್ಲವನ್ನ ಸಂಹಾರ ಅಂದರೆ ಶಕ್ತಿಯನ್ನೆಲ್ಲ ಉಪಸಂಹಾರ ಮಾಡುವುದರಿಂದ. ಇನ್ನ ಕೊನೆಗೆ ಉಳಿದದ್ದು ಗುಡುಗು. ಗುಡುಗಿಗೆ ಹೆಸರು ಹ್ರಾಗುನಿ ಅಂತ. ಹ್ರಾದಿನಿ ಒಳಗಿರತಕ್ಕಂತಹ ದೇವರ ಹೆಸರು ಹ್ರಾದುನಿ ಅಂತ. ಯಾರದು? ವಾಸುದೇವನಿಂದ ಹುಟ್ಟಿದ ಅನಿರುದ್ಧ ರೂಪ. ಈ ವಾಸುದೇವನಿಂದ ಹುಟ್ಟಿದ ಅನಿರುದ್ಧ ರೂಪ ಗುಡುಗಿನಲ್ಲಿ ಹ್ರಾದುನಿ ಒಳಗೆ ಹರಾದುನಿ ಅಂತ ಕರೆಸಿಕೊಂಡಿದ್ದಾನೆ. ಯಾಕಪ್ಪ ಅಂದ್ರೆ ನಿರಹ್ರಾದನ ಭೀಕರವಾಗಿ ಗರ್ಜನೆ ಮಾಡುವುದರಿಂದ ದೇವರಿಗೆ ಹ್ರಾದುನಿ ಅಂತ ಹೆಸರು. ಇಂಥ ವಾಸುದೇವ ಅನಿರುದ್ಧ ರೂಪ ಇರುವುದಿಲ್ಲಯ್ಯ, ಅಂದರೆ ಗುಡುಗಿನಲ್ಲಿದ್ದಾನೆ. ಮಾಡುವ ಕೆಲಸ ಏನು? ವಿಸ್ಫುಲಿಂಗ. ಈ ಪರ್ಜನ್ಯಾಗ್ನಿಯಲ್ಲಿ ವಿಸ್ಫುಲಿಂಗವಾಗಿದ್ದಾನೆ. ವಿಸ್ಫುಲಿಂಗ ಅಂತ ಹೇಳಿದರೆ ಕಿಡಿ, ಕಿಡಿಯಾಗಿದ್ದಾನೆ. ವಿವಿಧಂ ಸ್ಫುರಣಾತ್ ವಿಸ್ಫುಲಿಂಗ. ತನ್ನನ್ನು ವಿಸ್ಫುಲಿಂಗ ಅಂತ ಚಿಂತನೆ ಮಾಡಿದವರಿಗೆ ತಾನು ನಾನಾ ರೀತಿಯಲ್ಲಿ ತೋರುತ್ತಾನೆ. ಅವರಿಗೂ ವಿಶೇಷವಾಗಿ ಹೊಳೆತವನ್ನು ಕೊಡತಾ ಇದ್ದಾನೆ. ಆದ್ದರಿಂದ ಈ ವಾಸುದೇವನೆಂಬ ಪರ್ಜನ್ಯಾಗ್ನಿಯಲ್ಲಿ, ಐದು ರೂಪಗಳಿಂದ ಕೂಡಿದ ಪರ್ಜನ್ಯಾಗ್ನಿಯಲ್ಲಿ ಜೀವನನ್ನ ಚಂದ್ರ ಸಹಿತ ಹೋಮ ಮಾಡಿ ದೇವತೆಗಳು ನಂತರ ಮಳೆಯ ಮೂಲಕ ಕರಕೊಂಡು ಬರ್ತಾ ಇದ್ದಾರೆ. ಮೂರನೇ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಮೂರನೇ ಅಗ್ನಿ ಯಾವುದು ಅಂದರೆ ಭೂಮಿಯೇ ಅಗ್ನಿ, ಪೃಥ್ವಿ ಎಂದು. ಪೃಥ್ವಿಯಲ್ಲಿರತಕ್ಕಂತಹ ಸಂಕರ್ಷಣ ಮೂರನೇ ಅಗ್ನಿ. ಸಂಕರ್ಷಣ ಪೃಥ್ವಿಯಲ್ಲಿ ಪೃಥ್ವಿ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ? ಪ್ರಥನಾತ್ ಅಂದರೆ ವಿಶೇಷವಾಗಿ ವಿಸ್ತಾರವಾಗಿ ವ್ಯಾಪಿಸಿರೋದರಿಂದ. ನಂತರ ವೇದಾದಿಗಳನ್ನು ಮೊದಲು ಉಚ್ಚಾರ ಮಾಡಿದ್ದರಿಂದ, ವಿಸ್ತಾರಗೊಳಿಸಿದ್ದರಿಂದ ದೇವರಿಗೆ ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ನಿಂತು ಕಣಕಳದಲ್ಲಿ ನಿಂತು ಇಡೀ ಭೂಮಿಯನ್ನು ವಿಸ್ತಾರವಾಗಿ ಮಾಡುವುದರಿಂದ ದೇವರಿಗೆ ಪೃಥ್ವಿ ಅಂತ ಹೆಸರು. ಈ ಸಂಕರ್ಷಣ ನಾಮಕ ಭಗವಂತ ಪೃಥ್ವಿಯಲ್ಲಿ ಪೃಥ್ವಿ ಅಂತ ಕರೆಸಿಕೊಂಡಿದ್ದಾನೆ. ಇವನೇ ಅಗ್ನಿಯಾಗಿದ್ದಾನೆ. ಈ ಅಗ್ನಿ ಅಂದರೆ ಅದನಾತ್ ಅಂಗನೇತೃತ್ವಾಚ ಅಗ್ನಿ ನೇತೃತ್ವತೆ ಭಗವಂತನಿಗೆ ಅಗ್ನಿಹಿ ಇತಿ ಉಚ್ಚತೆ. ಇವನನ್ನು ಅಗ್ನಿ ಅಂತ ಯಾರು ಕರೀತಾರೆ? ಅದನಾತ್ ಕೊಟ್ಟದ್ದನ್ನು, ತನಗಾಹುತಿ ಕೊಟ್ಟದ್ದನ್ನೆಲ್ಲ ಸ್ವೀಕಾರ ಮಾಡುತ್ತಾನೆ. ಅಂಗನೇತೃತ್ವಾಚ ಎಲ್ಲರ ಅಂಗಗಳಿಗೂ ನೇತಾರನಾದ್ದರಿಂದ ಇವನಿಗೆ ಅಗ್ನಿ ಅಂತ ಹೆಸರು. ಈ ಸಂಕರ್ಷಣ ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳು ಇಲ್ಲಿ ನಿಂತಿವೆ. ಇಲ್ಲಿ ಭೂಮಿಗೆ ಸಂಕರ್ಷಣನೇ ಆಧಾರ. ಸೈನ್ಸ್ ಬಂದು ನಮಗೆ ಚೆನ್ನಾಗಿ ಅದನ್ನ ತಿಳಿಸಿಕೊಡುತ್ತೆ. ಅದನ್ನು ನೋಡಿದರೆ ಭೂಮಿಯಲ್ಲಿ ಎಲ್ಲ ತಯಾರಾದದ್ದು ಅಣುಗಳಿಂದ. ನಮ್ಮ ಸೈಂಟಿಸ್ಟ್ಗಳೇ ಹೇಳ್ತಾರೆ, ಎಲ್ಲ ಅಣುಗಳಿಂದ ತಯಾರಾದದ್ದೇ ಎಲ್ಲ ಪದಾರ್ಥಗಳು. ಭೂಮಿಯಲ್ಲಿ ಕೂಡ ಎಲ್ಲ ಅಣುಗಳಿಂದ ತಯಾರಾದದ್ದು. ಆ ಅಣುವನ್ನ ಸೀಳಿದರೆ, ಆಟಮ್ ಅನ್ನು ಸೀಳಿದರು, ಅದರೊಳಗೆ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಎಲ್ಲ ಕಂಡಿತವರಿಗೆ. ಎಲೆಕ್ಟ್ರಾನ್ ಅಂದ್ರೆ ಏನು ಅಂತ ಡೆಫಿನಿಷನ್ ಕೊಡ್ತಾ ಇದ್ದಾರೆ ಅವರು. ಇಟ್ ಈಸ್ ಎನ್ ಎನರ್ಜಿ ವೇವ್ ವಿಚ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದನ್ನ ಹುಟ್ಟು ಹಾಕ್ಲಿಕ್ಕೆ ಆಗಲ್ಲ, ನಾಶ ಮಾಡಲಿಕ್ಕೂ ಆಗಲ್ಲ. ಅಂತಹ ಎಲೆಕ್ಟ್ರಾನ್ಸ್ ಆ ಆಟಮ್ ಅಲ್ಲಿ ತಿರುಗ್ತಾ ಇವೆ, ಒಂದಕ್ಕೊಂದು ಬಡಿದುಕೊಳ್ಳದೆ, ಕೊಲೈಡ್ ಆಗದೆ ತಿರುಗ್ತಾ ಇವೆ, ಒಂದೇ ಕಕ್ಷೆಯಲ್ಲಿ ತಿರುಗ್ತಾ ಇವೆ. ಅದಕ್ಕೆ ಹೇಳಿದ ಆ ರೀತಿಯಲ್ಲಿ ಒಂದೇ ಕಕ್ಷೆಯಲ್ಲಿ ಒಂದಕ್ಕೊಂದು ಬಡಿದುಕೊಳ್ಳದೆ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇರೋದ್ರಿಂದ ಒಂದಕ್ಕೊಂದು ಆಟಮ್ ಬಡಿದುಕೊಳ್ಳದೆ ತಿರುಗ್ತಾ ಇವೆ ಏನು ಎಲೆಕ್ಟ್ರಾನ್ಸ್. ಅಂತ ಎಲೆಕ್ಟ್ರಾನ್ಸ್ ಇವುಗಳಿಂದ ತಯಾರಾದಂತಹ ಒಂದೊಂದು ಆಟಮ್ ಸೇರಿ 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 ಮಾಲಿಕ್ಯೂಲ್ಸ್ ಅಂತಾಗಿ ಆ ಪರಮಾಣುಗಳೆಲ್ಲ ಗುಂಪುಗಳು ಗುಂಪುಗಳು ಸೇರಿ ಸೇರಿ ಇಡೀ ಭೂಮಿ ತಯಾರಾಯಿತು. ಒಂದಕ್ಕೊಂದು ಅಣುವಿಗೂ ಆಟಮ್ಗೂ ಮಧ್ಯ ಏನು ಮಧ್ಯ ಪೇಸ್ಟ್ ಏನು ಹಚ್ಚೋದು ಅಂದ್ರೆ ಹೇಳ್ತಾರೆ ಅದು ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಒಂದು ಆಟಮ್ನ ಇನ್ನೊಂದು ಆಟಮ್ನ ಹಿಡಿದಿರೋದು ಅಂತ ಹೇಳಿದರು. ಒಟ್ಟಾರೆ ಅವರು ಹೇಳೋದೇನು, ಆಟಮ್ ಒಳಗೂ ಎಲೆಕ್ಟ್ರಾನ್ಸ್ನ ಪ್ರೋಟಾನ್ಸ್ನ ಎಲ್ಲ ಚೆನ್ನಾಗಿ ಹಿಡಿದದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಹೊರಗೂ ಒಂದೊಂದು ಅಣುವಿಗೂ ಇನ್ನೊಂದು ಪರಮಾಣುವಿಗೂ ಎಲ್ಲದಕ್ಕೂ ಮಧ್ಯೆ ಇರುವಂತದ್ದು ಇದೇ ಫೋರ್ಸ್, ಇದು ಎಲ್ಲಾ ಕಡೆ ವ್ಯಾಪಿಸಿದ್ದರಿಂದ ಎಲ್ಲಾ ಅಣುಗಳು ಭೂಮಿಯ ಆಕಾರದಲ್ಲಿವೆ ಅಂತ. ಆಗ ಯಾರಾದರೂ ಒಂದು ಪ್ರಶ್ನೆ ಮಾಡಿದಾಗ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಾ ಅಣುಗಳನ್ನ ಹಿಡಿದಿದೆ, ಅಣುಗಳ ಒಳಗೂ ಹಿಡಿದಿದೆ, ಪರಮಾಣುಗಳೊಳಗೂ. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಒಂದು ವೇಳೆ ಡಿಸಪಿಯರ್ ಆಗಿಬಿಟ್ರೆ, ಕಣ್ಣೆ ಕಾಣಿಸದೆ ಹೋಗಿಬಿಟ್ರೆ ಭೂಮಿಯ ಪರಿಸ್ಥಿತಿ ಏನು ಅಂದ್ರೆ ಅವರು ಒಂದೇ ಉತ್ತರ ಕೊಡ್ತಾರೆ, ಕೊಲಾಪ್ಸ್ ಆಗಿಬಿಡುತ್ತೆ ಅಂತ. ಇಡೀ ಭೂಮಿ ಧ್ವಂಸ ಆಗಿಬಿಡುತ್ತೆ ಒಂದೇ ಕ್ಷಣದಲ್ಲಿ, ಯಾವುದು ಕಾಣಿಸೋದಿಲ್ಲ. ಆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಏನ್ ಹೇಳಿದ್ರಲ್ಲ, ಅದನ್ನೇ ನಮ್ಮ ಸಂಸ್ಕೃತದಲ್ಲಿ ಭಗವದ್ ರೂಪ ಯಾವುದದು ಅಂದ್ರೆ ಸಂಕರ್ಷಣ ಅಂದ. ಹಾಗಾದರೆ ಭೂಮಿಯಲ್ಲಿ ಸಂಕರ್ಷಣ ಇದ್ದರೆ ಇಡೀ ಭೂಮಿ ನಿಂತಿರುತ್ತೆ, ಸಂಕರ್ಷಣ ಇಲ್ಲ ಭೂಮಿಯೆಲ್ಲ ಕೊಲಾಪ್ಸ್ ಆಗಿಬಿಡುತ್ತೆ, ಅದನ್ನೇ ಸಂಕರ್ಷಣ ಅಗ್ನಿ ಅಂತ ಹೇಳ್ತಾ ಇದ್ದಾರೆ. ಅಂತ ಸಂಕರ್ಷಣ ಅಗ್ನಿಯಲ್ಲಿ ಐದು ರೂಪಗಳು, ಸಂಕರ್ಷಣದಿಂದ ಹುಟ್ಟಿ ಬಂದ ಐದು ರೂಪಗಳು ನಿಂತಿವೆ. ಅದರಲ್ಲಿ ಸಂಕರ್ಷಣನಿಂದ ಹುಟ್ಟಿದ ನಾರಾಯಣ ರೂಪ ಮೊದಲನೆಯದು. ಸಂಕರ್ಷಣ ನಾರಾಯಣ ರೂಪ ಅಂದ್ರೆ ಚಿಕ್ಕ ಚಿಕ್ಕ ಸಂಕರ್ಷಣ ರೂಪಗಳಿಂದ ತಯಾರಾದಂತಹ ನಾರಾಯಣ ರೂಪ. ಈ ರೂಪ ಎಲ್ಲಿದೆ ಅಂದರೆ ಸಂವತ್ಸರದೊಳಗಿದೆ. ಯಾವ ಸಂವತ್ಸರದಲ್ಲಿ ಜೀವ ಬರಬೇಕು ಅಂತಿರುತ್ತೋ ಭೂಮಿಗೆ, ಆ ಸಂವತ್ಸರದಲ್ಲೇ ಭಗವಂತ ಕರ್ಕೊಂಡು ಬರುತ್ತಾನೆ. ಹಾಗಾದರೆ ಸಂವತ್ಸರದೊಳಗೆ ದೇವರ ರೂಪ ನಿಂತಿದೆ. ಯಾವುದು? ಸಂಕರ್ಷಣ ನಾರಾಯಣ ರೂಪ. ಸಂವತ್ಸರದೊಳಗಿರುವ ದೇವರ ರೂಪಕ್ಕೆ ಹೆಸರು ಸಂವತ್ಸರ ಅಂತ. ಯಾಕೆ ದೇವರಿಗೆ ಸಂವತ್ಸರ ಅಂತ ಹೆಸರು ಅಂದ್ರೆ ಸಮ್ಯಕ್ ವಾಸಯತೀತಿ. ಯಾರಾದರೆ ದೇವರನ್ನ ಸಂವತ್ಸರ ಸಂವತ್ಸರ ಅಂತ ಚಿಂತನೆ ಮಾಡುತ್ತಾರೆ, ಅವರನ್ನು ಚೆನ್ನಾಗಿ ಬದುಕುವಂತೆ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಸಂಕರ್ಷಣ ನಾರಾಯಣ ರೂಪಕ್ಕೆ ಸಂವತ್ಸರ ಅಂತ ಹೆಸರು. ಇವನೇ ಈ ಪೃಥ್ವಿ ಎಂಬ ಸಂಕರ್ಷಣ ಅಗ್ನಿಯಲ್ಲಿ ಸಮಿತ್ ಆಗಿದ್ದಾನೆ. ಸಮಿತ್ ಅಂದರೆ ಸಮೇಧನಾತ್ ಸಮಿತ್, ಚಿಂತಿಸುವವರನ್ನ ವೃದ್ಧಿಗೊಳಿಸ್ತಾನಾದ್ದರಿಂದ ಇವನಿಗೆ ಸಮಿತ್ ಅಂತ ಹೆಸರು. ಎರಡನೇ ರೂಪ ಸಂಕರ್ಷಣ ವಾಸುದೇವ ರೂಪ. ಅನೇಕ ಸಂಕರ್ಷಣ ರೂಪಗಳಿಂದ ತಯಾರಾದಂತಹ ವಾಸುದೇವ ರೂಪ. ಈ ರೂಪ ಎಲ್ಲಿದೆ ಅಂದ್ರೆ ಆಕಾಶದೊಳಗಿದೆ. ಅಂದ್ರೆ ಮಳೆ ಬರಬೇಕಾದ್ರೆ ಆಕಾಶ ಬೇಕಲ್ವ, ಅದರಿಂದ ಆಕಾಶದೊಳಗಿರತಕ್ಕಂತಹ ರೂಪ ಯಾವುದು? ಭಗವಂತನದ್ದು. ಆಕಾಶ ಅಂತಲೇನೆ ದೇವರಿಗೆ ಆಕಾಶ ಅಂತ ಯಾಕೆ ಹೆಸರು ಅಂದರೆ ಪ್ರಕಾಶನಾಥ ಆಕಾಶ ನಾಮ, ಅದ್ಭುತವಾದ ಪ್ರಕಾಶವಂತನಾದ್ದರಿಂದ ದೇವರಿಗೆ ಆಕಾಶ ಅಂತ ಹೆಸರು. ಸಂಕರ್ಷಣ ವಾಸುದೇವನೇ ಆಕಾಶದೊಳಗೆ ಆಕಾಶ ಅಂತ ಕರೆಸಿಕೊಂಡಿದ್ದಾನೆ, ಅವನೇ ಧೂಮನಾಗಿದ್ದಾನೆ ಅಜ್ಞಾನಾದಿಗಳನ್ನ ಧ್ವಂಸ ಮಾಡುವುದರಿಂದ. ನಂತರ ಮೂರನೆಯ ರೂಪ ಸಂಕರ್ಷಣ ಸಂಕರ್ಷಣ. ಅನೇಕ ಸಂಕರ್ಷಣ ರೂಪಗಳಿಂದ ತಯಾರಾದಂತಹ ಸಂಕರ್ಷಣ ರೂಪ. ಈ ರೂಪ ಎಲ್ಲಿದೆ ಅಂದರೆ ಹೇಳ್ತಾರೆ ರತಿದಾನಾತ ರಾತ್ರಿ ನಾಮ ರಾತ್ರಿ ಸಂಸ್ಥ. ಮಳೆ ಬಂದು ಆ ಬೆಳೆ ಎಲ್ಲ ಚೆನ್ನಾಗಿ ಬೆಳೆಯುವುದು ರಾತ್ರಿಯಲ್ಲಿ ಚಂದ್ರನ ಮೂಲಕ. ಅದರಿಂದ ಈ ರಾತ್ರಿ ಒಳಗಿರತಕ್ಕಂತಹ ಭಗವಂತನ ರೂಪ ಸಂಕರ್ಷಣ ಸಂಕರ್ಷಣ. ರಾತ್ರಿ ಅಂತ ಕರೆಸಿಕೊಂಡಿದ್ದಾನೆ ದೇವರಿಗೆ. ರಾತ್ರಿ ಅಂದ್ರೆ ಯಾಕೆ ಹೆಸರು ಅಂದ್ರೆ ರತಿದಾನಾತ್ ಚೆನ್ನಾಗಿ ಸುಖವನ್ನ ಕೊಡತಾನ, ಅದರಿಂದ ದೇವರಿಗೆ ರಾತ್ರಿ ಅಂತ ಹೆಸರು. ಇವನೇ ಅರ್ಚಿ ಆಗಿದ್ದಾನೆ ಸಂಕರ್ಷಣ ಸಂಕರ್ಷಣ. ಅರ್ಚಿ ಅಂದರೆ ಅರ್ಚಿತತ್ವಾತ್ ಚೆನ್ನಾಗಿ ಪೂಜ್ಯನಾದ್ದರಿಂದ ಇವನಿಗೆ ಅರ್ಚಿ ಅಂತ ಹೆಸರು. ಜ್ವಾಲೆಯಾಗಿದ್ದಾನೆ. ನಂತರ ಸಂಕರ್ಷಣ ಪ್ರದ್ಯುಮ್ನ ರೂಪ ಬರತಕ್ಕಂಥ ರೂಪ. ಅನೇಕ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟ ಪ್ರದ್ಯುಮ್ನ ರೂಪ. ಈ ರೂಪ ಎಲ್ಲಿದೆ ಅಂದರೆ ದಿಕ್ಕುಗಳಲ್ಲಿವೆ. ದಿಕ್ಕುಗಳು ಎಷ್ಟು ಅಂದರೆ ನಾಲ್ಕು ದಿಕ್ಕುಗಳು, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ. ಮಿಕ್ಕದ್ದು ವಿದಿಕ್ಕುಗಳು ಅಥವಾ ಅವಾಂತರ ದಿಕ್ಕುಗಳು ಅಂತ ಕರೀತಾರೆ. ಹಾಗಾದರೆ ಈ ದಿಕ್ಕುಗಳಲ್ಲಿರತಕ್ಕಂಥ ಭಗವದ್ ರೂಪ ಸಂಕರ್ಷಣ ಪ್ರದ್ಯುಮ್ನ, ಅನೇಕ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟ ಪ್ರದ್ಯುಮ್ನ ರೂಪ ದಿಕ್ಕುಗಳಲ್ಲಿವೆ. ಆ ದಿಕ್ಕುಗಳಲ್ಲಿರತಕ್ಕಂತಹ ರೂಪ ಏನಂತ ಕರೆಸಿಕೊಂಡಿದೆ? ದಿಕ್ಕು ಅಂತಲೇ ಅದಕ್ಕೆ ಹೆಸರು. ದೇವರಿಗೆ ದಿಕ್ಕು ಅಂತ ಯಾಕೆ ಹೆಸರು ಅಂದರೆ ದಿಶತೀತಿ ದಿಕ್ಕು. ಏನು ದಿಶತಿ ಅಂದ್ರೆ ಕೊಡುತ್ತಾನೆ, ಕೊಡುತ್ತಾನೆ ಆದ್ದರಿಂದ ಇದನಿಗೆ ದಿಕ್ಕು ಅಂತ ಹೆಸರು. ಏನು ಕೊಡುತ್ತಾನೆ ಅಂದರೆ ಮೋಕ್ಷವೆಂಬ ಮುಖ್ಯ ಪುರುಷಾರ್ಥವನ್ನ ಕೊಡತಾನಾದ್ದರಿಂದ ದೇವರಿಗೆ ದಿಕ್ಕು ಅಂತ ಹೆಸರು. ಹಾಗಾದರೆ ಸಂಕರ್ಷಣದಿಂದ ಪ್ರಾದುರ್ಭೂತನಾದಂತಹ ಪ್ರದ್ಯುಮ್ನ ರೂಪ ಇವನೇ ದಿಕ್ಕುಗಳಲ್ಲಿದ್ದು ದಿಕ್ಕು ಅಂತ ಕರೆಸಿಕೊಂಡಿದ್ದಾನೆ. ಅವನೇ ಅಂಗಾರವಾಗಿದ್ದಾನೆ, ಅಂಗರತೆ ಅಂಗಾರ. ಚಿಂತನೆ ಮಾಡುವವರ ಅಂಗಾಂಗಗಳಲ್ಲಿ ರತಿ ಸುಖವನ್ನು ತುಂಬುತ್ತಾನಾದ್ದರಿಂದ ದೇವರಿಗೆ ಅಂಗಾರ ಅಂತ ಹೆಸರು. ಈ ರೂಪಕ್ಕೆ ನಮಸ್ಕರಿಸಿ. ನಂತರ ಕೊನೆಯ ರೂಪ ಸಂಕರ್ಷಣ ಅನಿರುದ್ಧ. ಅನೇಕ ಸಂಕರ್ಷಣ ರೂಪಗಳಿಂದ ತಯಾರಾದಂತಹ ಅನಿರುದ್ಧ ರೂಪ. ಈ ಅನಿರುದ್ಧ ರೂಪ ಎಲ್ಲಿದೆ ಅಂದರೆ ಅವಾಂತರ ದಿಕ್ಕುಗಳಲ್ಲಿ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ, ಊರ್ಧ್ವ, ಆಧಾರ ಎಂಬ ನಾಲ್ಕು, ಅಂದರೆ ನಾಲ್ಕು ಅಥವಾ ಆರು ಅವಾಂತರ ದಿಕ್ಕುಗಳಲ್ಲಿ ಇದೆ. ಅವಾಂತರ ದಿಕ್ಕಿನಲ್ಲಿರುವ ದೇವರ ರೂಪಕ್ಕೆ ಏನು ಹೆಸರು ಅಂದರೆ ಅವಾಂತರ ದಿಕ್ಕು ಅಂತಲೇನೆ ಹೆಸರು. ದೇವರಿಗೆ ಅವಾಂತರ ದಿಕ್ಕು ಅಂತ ಹೆಸರು ಯಾಕೆ ಅಂದರೆ ಅವಾಂತರಂ ದಿಶತಿ, ಅಂದರೆ ಮೋಕ್ಷವೆಂಬ ಮುಖ್ಯ ಪುರುಷಾರ್ಥ ತುಂಬಾ ತಡ ಆಗುತ್ತೆ, ಅದಕ್ಕೆ ಮಧ್ಯೆ ಸ್ವಲ್ಪ ಸ್ವರ್ಗವೆಂಬ ಚಿಕ್ಕ ಚಿಕ್ಕ ಫಲಗಳನ್ನು ಕೊಡತಾನದ್ದರಿಂದ ದೇವರಿಗೆ ಅವಾಂತರ ದಿಕ್ಕು ಅಂತ ಹೆಸರು. ಅದು ಯಾರು? ಸಂಕರ್ಷಣ ನಿರುದ್ಧ ಅವನೇ. ವಿಸ್ಫುಲಿಂಗ ವಿವಿಧಂ ಸ್ಫುರಣಾತ್ ವಿಸ್ಫುಲಿಂಗ, ನಾನಾ ರೀತಿ ಸ್ಫೂರ್ತಿಯನ್ನು ಕೊಡತಾನಾದ್ದರಿಂದ ವಿಸ್ಫುಲಿಂಗ ಅಂತ ಕರೆಸಿಕೊಂಡಿದ್ದಾನೆ. ಈ ರೀತಿಯಲ್ಲಿ ಮೂರನೆಯ ಅಗ್ನಿ ಆಗಿರತಕ್ಕಂಥ ಪೃಥ್ವಿ ಎಂಬ ಅಗ್ನಿಯಲ್ಲಿ ಹೋಮ ಮಾಡಿ ನಂತರ ಅನ್ನದ ಮೂಲಕ ಪುರುಷ, ಪುರುಷ ಅಂದ್ರೆ ಯಾರು ಅಲ್ಲ, ನಮ್ಮ ತಂದೆ, ತಂದೆಯ ಹೊಟ್ಟೆಯಲ್ಲಿ ಹೋಮ ಮಾಡುತ್ತಾರೆ ಅನ್ನದ ಮೂಲಕ. ಇಲ್ಲಿ ಭಗವಂತನ ವಿಚಿತ್ರವಾದ ಚರ್ಯ ನಾವು ನೋಡಬಹುದು. ಒಂದೇ ಬೆಂಗಳೂರಲ್ಲೇ ಇರತಕ್ಕಂಥ ಅನೇಕ ಜನರು ತಮ್ಮ ತಮಗೆ ಬೇಕಾಗಿರತಕ್ಕಂತಹ ಧಾನ್ಯಗಳನ್ನು ಎಲ್ಲಿಂದ ತಂದುಕೊಡುತ್ತಾರೆ ಅಂದರೆ ಕೆಲವರು ತಮ್ಮ ತಮ್ಮ ಊರಿಂದ ತಂದುಕೊಳ್ತಾರೆ, ಕೆಲವರು ಸ್ಟೋರ್ಗಳನ್ನು ತಂದುಕೊಳ್ತಾರೆ, ಕೆಲವರು ಬೇರೆ ಬೇರೆ ಕಡೆಯಿಂದ ತರಿಸಿಕೊಳ್ತಾರೆ. ಹಾಗಾದರೆ ಎಲ್ಲೋ ಧಾನ್ಯವಾಗಿ ಧಾನ್ಯದಲ್ಲಿ ಬಂದಂತಹ ಜೀವ ಅಲ್ಲಿ ಎಷ್ಟು ರಾಶಿ ಅಕ್ಕಿ ಬೆಳೆದಿರುತ್ತೆ, ಅದು ಸಿರಿಗುಪ್ಪನೋ ಕರ್ನೂಲೋ ಇನ್ನೊಂದು ಕೊಡು ಮತ್ತೊಂದು ಕೊಡು, ಆ ರಾಶಿಯನ್ನೆಲ್ಲ ಪ್ಯಾಕೆಟ್ಗಳು ಮಾಡಿ ಎಲ್ಲ ಲಾರಿಗಳಿಗೆ ಹಾಕಿ ಅದು ಎಲ್ಲಿಗೆ ಹೋಗುತ್ತೋ, ಹರಿಯಾಣಕ್ಕೆ ಹೋಗುತ್ತೋ, ಬೆಂಗಳೂರು ಹೋಗುತ್ತೋ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ಅಂಥದ್ದು ಈ ಬೆಂಗಳೂರಲ್ಲಿ ಈ ಕಾಲನಿಯಲ್ಲಿರುವ ಈ ಜೀವನ ಹೊಟ್ಟೆಯಲ್ಲಿ ಆ ಅನ್ನ ಬಂದು ಬೀಳಬೇಕಾದರೆ ಆ ಪ್ಯಾಕೆಟ್ಟು ಬೆಂಗಳೂರಿಗೆ ಬಂದು ಬೀಳುತ್ತೆ. ಆ ಬೆಂಗಳೂರಿಗೆ ಬಂದದ್ದು ಕೂಡ ಈ ಜೀವಿ ಯಾರೋ, ಈ ಹುಡುಗಿ ಅಪ್ಪ ಅಂತ ಯಾರು ಕರೆಸಿಕೊಂಡಿದ್ದಾನೆ ಆತನಿಗೆ ಸಿಗುವಂತಾಗುತ್ತೆ ಆ ಅಕ್ಕಿ. ಆ ಅಕ್ಕಿ ಮನೆಗೆ ತಂದ ಮೇಲೆ ಕೂಡ ಎಷ್ಟು ಜನ ಇರ್ತಾರೆ ಊಟ ಮಾಡಲಿಕ್ಕೆ, ಆ ಅನ್ನ ಮಾಡಿದಾಗ್ಲೂ ಕೂಡ ಆ ಯಾವ ಅಗಳಿನಲ್ಲಿ ಜೀವ ಇರ್ತಾನೆ ಆ ಅಗಳು ಅಪ್ಪನ ದೆರೆಗೇನೆ ಬೀಳುವಂತೆ ದೇವ ಮಾಡುತ್ತಾನೆ. ಆ ಬಿದ್ದ ಮೇಲೂ ಅದು ಚೆಲ್ಲಿದ ಅನ್ನದಲ್ಲಿ ಹೋಗದೆ ಹೊಟ್ಟೆಗೆ ಹೋಗುವಂತೆ ಮಾಡುತ್ತಾನೆ. ಇದು ಇಷ್ಟು ವ್ಯವಸ್ಥೆ ಭಗವಂತ ಮಾಡುವುದು ಅದ್ಭುತವಾಗಿ, ಒಂದ ಎರಡ ಅನೇಕ ಕೋಟಿ ಜೀವರಾಶಿಗಳನ್ನ ವ್ಯವಸ್ಥೆ ಪ್ರಕಾರ ಎಲ್ಲರನ್ನ ಹುಟ್ಟಿಸಿ ಅವರವರನ್ನ ಅವರವರ ತಂದೆ ಹೊಟ್ಟೆಗೆ ಸೇರಿಸುವ ಜವಾಬ್ದಾರಿ ಸ್ವಾಮಿ ತಗೊಂಡು ಈ ರೀತಿ ಕಳಿಸ್ತಾ ಇದ್ದಾನೆ. ಇದನ್ನು ನೋಡಿದಾಗ ಆಚಾರ್ಯರ ಮಾತು ನೆನಪಾಗುತ್ತೆ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ ಎಂಬ ಮಾತು ಅದ್ಭುತವಾಗಿ ನೆನಪಾಗುತ್ತೆ. ಆ ರೀತಿಯಲ್ಲಿ ತಂದೆ ಎಂಬ ಅಗ್ನಿ, ಪುರುಷನೆಂಬ ಅಗ್ನಿ, ಪುರುಷನೆಂಬ ಅಗ್ನಿಯಲ್ಲಿ ಪುರುಷನಾಮಕನಾಗಿ ಪ್ರದ್ಯುಮ್ನೇ ನಿಂತಿದ್ದಾನೆ. ಪ್ರದ್ಯುಮ್ನೇ ಪುರುಷಾಗ್ನಿ. ಪ್ರದ್ಯುಮ್ನಿಗೆ ಪುರುಷ ಅಂತ ಯಾಕೆ ಹೆಸರು ಅಂದರೆ ಪುರುತ್ವಾತ್ ಪೂರ್ಣತ್ವಾಚ ಪುರುಷನಾಮ. ಇದು ದೊಡ್ಡವ ಅಷ್ಟೇ ಅಲ್ಲ, ಪೂರ್ಣನಾದವ. ಆದ್ದರಿಂದ ದೇವರಿಗೆ ಗುಣಪೂರ್ಣನಾದ ಸರ್ವೋತ್ತಮನಾದ ಭಗವಂತ ಪುರುಷ ಅಂತ ಕರೆಸಿಕೊಂಡು ಪುರುಷನೊಳಗಿದ್ದಾನೆ ಪ್ರದ್ಯುಮ್ನ ಅಗ್ನಿ. ಈ ಅಗ್ನಿಯಿಂದ ಹುಟ್ಟಿದ ಐದು ರೂಪಗಳೇ ಇಲ್ಲಿ ಸಂಯುಕ್ತಗಳು ಮೊದಲಾದವು ಆಗಿವೆ. ಅದರಲ್ಲಿ ಮೊದಲನೇ ರೂಪ ಪ್ರದ್ಯುಮ್ನ ನಾರಾಯಣ ರೂಪ. ಈ ಪ್ರದ್ಯುಮ್ನ ನಾರಾಯಣ ರೂಪ ಅನೇಕ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ ನಾರಾಯಣ ರೂಪ. ಈ ರೂಪ ಎಲ್ಲಿದೆ ವ್ಯಾಪ್ತಿ ಅಂದರೆ ಹೇಳುತ್ತಾರೆ, ವಚನಾತು ವಾಂಗ್ನಾಮ ವಾಚಿ ಸಂಸ್ಥಿತ. ತಂದೆಯ ನಾಲಿಗೆಯಲ್ಲಿ ಅಂದರೆ ಮಾತಿನಲ್ಲಿ ವಾಕ್ ಅಂತ ಕರೆಸಿಕೊಂಡಿದ್ದಾನೆ ಭಗವಂತ. ಯಾಕೆ? ತಾನು ಮಾತಾಡಿ ಇವರಿಂದ ಮಾತಾಡಿಸ್ತಾನಾದ್ದರಿಂದ, ಮಾತಾಡುವಂತೆ ಮಾಡುತ್ತಾನಾದ್ದರಿಂದ ಪ್ರದ್ಯುಮ್ನ ನಾರಾಯಣನೇ ಇಲ್ಲಿ ವಾಕ್ ಅಂತ ಕರೆಸಿಕೊಂಡಿದ್ದಾನೆ. ಅವನೇ ಸಮಿತ್ ಆಗಿದ್ದಾನೆ, ಸಮೇಧನಾತ್ ಸಮಿತ್, ಚಿಂತಿಸುವವರನ್ನು ವೃದ್ಧಿಗೊಳಿಸ್ತಾನಾದ್ದರಿಂದ. ನಂತರ ಪ್ರದ್ಯುಮ್ನಿಂದ ಹುಟ್ಟಿದ ವಾಸುದೇವ ರೂಪ ಎರಡನೇ ರೂಪ. ಅನೇಕ ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟಂಥದ್ದು ಈ ವಾಸುದೇವ ರೂಪ. ಈ ರೂಪ ಧೂಮವಾಗಿದೆ. ಧೂಮ ಅಂದರೆ ಚಿಂತನೆ ಮಾಡುವವರ ಅಜ್ಞಾನಾದಿಗಳನ್ನು ಧ್ವಂಸ ಮಾಡುವುದರಿಂದ ದೇವರಿಗೆ ಧೂಮ ಅಂತ ಹೆಸರು. ಈ ರೂಪ ಎಲ್ಲಿದೆ ಅಂದರೆ ಅದು ಹೇಳ್ತಾ ಇದ್ದಾರೆ, ಸಂಕರ್ಷಣಾತು ಪ್ರಾಣನಾಮ ಪ್ರಾಣ ಸಂಸ್ಥಿತ. ಊಟ ಮಾಡುವಂತಹ ತಂದೆಯ ಒಳಗೆ ಪ್ರಾಣ ಏನಿದ್ದಾರೆ, ಪ್ರಾಣದೇವರೊಳಗೆ ಪ್ರಾಣ ಅಂತ ಕರೆಸಿಕೊಂಡಿದ್ದಾನೆ ದೇವ. ಆತನಿಗೆ ಪ್ರಾಣ ಅಂದ್ರೆ ಸಂಕರ್ಷಣ, ಅದೆಲ್ಲವನ್ನ ಸೆಳೆದು ಹಾಕುವುದರಿಂದ, ಎಲ್ಲರ ಆಯುಷ್ಯವನ್ನು ಸೆಳೆದು ಹಾಕುವುದರಿಂದ ಆ ದೇವನಿಗೆ ಪ್ರಾಣ ಅಂತ ಹೆಸರು ಅಂತಾರೆ. ಅವನೇ ಪ್ರದ್ಯುಮ್ನ ವಾಸುದೇವನೇ ಧೂಮವಾಗಿದ್ದಾನೆ ಅಜ್ಞಾನಾದಿಗಳನ್ನು ಧ್ವಂಸ ಮಾಡುವುದರಿಂದ. ಇನ್ನ ಮೂರನೇ ರೂಪ ಪ್ರದ್ಯುಮ್ನ ಸಂಕರ್ಷಣ. ಪ್ರದ್ಯುಮ್ನ ಅನೇಕ ಪ್ರದ್ಯುಮ್ನ ರೂಪಗಳಿಂದ ತಯಾರಾದಂತಹ ಸಂಕರ್ಷಣ ರೂಪ. ಈ ರೂಪ ಎಲ್ಲಿದೆ ಅಂದರೆ ಜಿಹ್ವಾ ನಾಮ ಹೂಯತೆ ಸ್ಮಿನ್ನಿತಿ. ನಾಲಿಗೆ ಒಳಗಿದ್ದಾನೆ ಅಲ್ಲಿರುವ ದೇವರಿಗೆ ಜಿಹ್ವಾ ಅಂತ ಹೆಸರು. ಯಾಕೆ ಜಿಹ್ವಾ ಅಂತ ಹೆಸರು ಅಂದರೆ ಇವನೊಳಗೆ ಎಲ್ಲವೂ ಹೋಮ ಮಾಡುತ್ತಾರೆ, ನಾಲಿಗೆ ಒಳಗೆ ಎಲ್ಲವೂ ಹೋಮ ಮಾಡ್ತೀವಿ ನಾವು, ಅಂದ್ರೆ ಊಟ ಮಾಡೋದು ಎಲ್ಲ ನಾಲಿಗೆಯಲ್ಲೇ ಬಿಡುತ್ತೆ. ಅದರಿಂದ ನಾಲಿಗೆಯಲ್ಲಿರುವ ದೇವರಿಗೆ ಜಿಹ್ವಾ ಅಂತ ಹೆಸರು. ಯಾರದು ಅಂತ ಹೇಳಿದರೆ ಪ್ರದ್ಯುಮ್ನ ಸಂಕರ್ಷಣ, ಅವನೇ ಅರ್ಚಿ ಅಂದ್ರೆ ಜ್ವಾಲೆ ಆಗಿದ್ದಾನೆ. ನಂತರ ಪ್ರದ್ಯುಮ್ನಿಂದ ಹುಟ್ಟಿದ ಪ್ರದ್ಯುಮ್ನೇ ಅಂಗಾರ ಅಂದರೆ ಕೆಂಡವಾಗಿದ್ದಾನೆ, ಅಂಗರತಿಯನ್ನು ಕೊಡುತ್ತಾನಾದ್ದರಿಂದ ಇವನೇ ಕಣ್ಣಿನೊಳಗೆ ಚಕ್ಷುಹು ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ ದರ್ಶನಾತು ತೋರಿಸ್ತಾನಾದ್ದರಿಂದ ಎಲ್ಲವನ್ನ. ಅದರಿಂದ ಪ್ರದ್ಯುಮ್ನಿಂದ ಹುಟ್ಟಿದ ಪ್ರದ್ಯುಮ್ನೇ ಅಂಗಾರವಾಗಿದ್ದಾನೆ, ಚಕ್ಷುಸ್ಸಿನಲ್ಲಿದ್ದಾನೆ, ಚಕ್ಷುಸ್ಸು ಅಂತ ಕರೆಸಿಕೊಂಡಿದ್ದಾನೆ. ಇನ್ನ ಪ್ರದ್ಯುಮ್ನಿಂದ ಹುಟ್ಟಿದ ಅನಿರುದ್ಧ ರೂಪ ಕೊನೆಯದು. ಅನೇಕ ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟಂತಹ ಅನಿರುದ್ಧ ರೂಪ. ಇವನೇ ಕಿವಿಯಲ್ಲಿದ್ದು ಶ್ರೋತ್ರ ಅಂತ ಕರೆಸಿಕೊಂಡಿದ್ದಾನೆ, ಶ್ರವಣ ಅಂತ ಚೆನ್ನಾಗಿ ಕೇಳುವಂತೆ ಮಾಡುತ್ತಾನಾದ್ದರಿಂದ ಈ ಪ್ರದ್ಯುಮ್ನ ಅನಿರುದ್ಧನೇ ವಿಸ್ಫುಲಿಂಗವೂ ಆಗಿದ್ದಾನೆ. ವಿವಿಧಂ ಸ್ಫುರಣಾತ್, ನಾನಾ ರೀತಿಯಾದ ಸ್ಫೂರ್ತಿಯನ್ನು ತಂದುಕೊಡತಾನಾದ್ದರಿಂದ ಈ ರೀತಿಯಲ್ಲಿ ಪ್ರದ್ಯುಮ್ನೆಂಬ ನಾಲ್ಕನೇ ಅಗ್ನಿಯಲ್ಲಿ ಹೋಮ ಮಾಡಿ ಕೊನೆಗೆ ರೇತಸ್ಸಿನ ಮೂಲಕ ಐದನೆಯ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಐದನೇ ಅಗ್ನಿ ಯಾರು ಅಂದ್ರೆ ನಮ್ಮ ತಾಯಿಯೇ, ನಮಗೆ ಜನ್ಮ ಕೊಟ್ಟ ತಾಯಿಯೇ ಐದನೇ ಅಗ್ನಿ. ಆ ಐದನೇ ಅಗ್ನಿ ತಾಯಿ, ಆಕೆ ಹೆಸರೇನು? ಹೆಂಗಸು ಅಂದರೆ ಯೋಷ ಅಂತ. ಯೋಷ ಅಂತ ಅಲ್ಲಿರುವ ದೇವರಿಗೂ ಹೆಸರೇ. ಯಾರು? ಅನಿರುದ್ಧನಿಗೆ. ಅನಿರುದ್ಧನಿಗೆ ಯೋಷ ಅಂತ ಯಾಕೆ ಹೆಸರು ಅಂದರೆ ಜೋಷತ್ವಾತ್ ಭೋಗ್ಯತ್ವಾಚ ಯೋಷಾನಾಮ. ಒಳ್ಳೆ ಸುಖಭರಿತನಾಗಿದ್ದು ಭೋಗವನ್ನ ಕೊಡತಾನಾದ್ದರಿಂದ ದೇವರಿಗೆ ಯೋಷ ಅಂತ ಹೆಸರು. ಹೆಂಗಸು ತಾಯಿಯೊಳಗಿರತಕ್ಕಂಥ ಆ ಅನಿರುದ್ಧನೇ ಪ್ರಥಮ ಅಗ್ನಿ ಅಂದ್ರೆ ಐದನೇ ಅಗ್ನಿ ಆಗಿದ್ದಾನೆ. ಈ ಅಗ್ನಿಯಿಂದ ಹುಟ್ಟಿರತಕ್ಕಂಥ ಐದು ರೂಪಗಳು ಇಲ್ಲಿ ಸಮಿತ್ತಾದಿ ಮೊದಲಾದ ರೂಪಗಳಾಗಿವೆ. ಅದರಲ್ಲಿ ಮೊದಲನೆಯ ರೂಪ ಅನಿರುದ್ಧನಿಂದ ಹುಟ್ಟಿದ ನಾರಾಯಣ ರೂಪ. ಅಂದರೆ ಅನೇಕ ಅನಿರುದ್ಧ ರೂಪಗಳಿಂದ ತಯಾರಾದ ನಾರಾಯಣ ರೂಪ. ಈ ರೂಪ ಎಲ್ಲಿದೆ ಅಂದರೆ ಉಪಸ್ಥ ತತ್ವದಲ್ಲಿದೆ. ಅಲ್ಲಿ ಇರುವ ದೇವರಿಗೆ ಹೆಸರೇನು? ಉಪಸ್ಥ ಅಂತಲೇ ಹೆಸರು. ದೇವರಿಗೆ ಉಪಸ್ಥ ಅಂತ ಯಾಕೆ ಹೆಸರು ಅಂದರೆ ಉಪ ಸಮೀಪೇ ಸ್ಥಿತತ್ವ ಅಂತಂದ್ರು. ಹತ್ತಿರ ಯಾವಾಗ್ಲೂ ಇರ್ತಾನಾದ್ದರಿಂದ ದೇವರಿಗೆ ಉಪಸ್ಥ ಅಂತ ಹೆಸರು. ಅವನೇ ಅನಿರುದ್ಧ ನಾರಾಯಣ, ಅವನೇ ಸಮಿತ್ ಆಗಿದ್ದಾನೆ. ಸಮೇಧನ ಸಮಿತ್, ಚಿಂತನೆ ಮಾಡುವವರನ್ನ ವೃದ್ಧಿಗೊಳಿಸ್ತಾನಾದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು. ನಂತರ ಈ ಅನಿರುದ್ಧನಿಂದ ಹುಟ್ಟಿದ ವಾಸುದೇವನೇ ಎರಡನೇ ರೂಪ. ಚಿಕ್ಕ ಚಿಕ್ಕ ಅನಿರುದ್ಧ ರೂಪಗಳಿಂದ ಏರ್ಪಟ್ಟಂತಹ ವಾಸುದೇವ ರೂಪ. ಇವನೇ ಧೂಮವಾಗಿದ್ದಾನೆ, ಎಲ್ಲರ ಅಜ್ಞಾನಾದಿಗಳನ್ನು ಧ್ವಂಸ ಮಾಡುವುದರಿಂದ. ಅವನೇ ಉಪಮಂತ್ರಣ ಅಂತ ಕರೆಸಿಕೊಂಡಿದ್ದಾನೆ. ಆ ಕಾಲದ ಮಾತುಗಳಲ್ಲಿ ಉಪಮಂತ್ರಣ ಅಂತ ಕರೀತಾರೆ ಆ ಮಾತುಗಳನ್ನ. ಆ ಮಾತುಗಳಲ್ಲಿ ಉಪಮಂತ್ರಣ ಅಂತ ದೇವರಿಗೆ ಹೆಸರು. ಯಾಕೆ ಅಂದ್ರೆ ಆ ಉಪಮಂತ್ರಣ ಕತ್ತು ಅಂದ್ರೆ ಮಾತುಗಳನ್ನ ಆತನೇ ಮಾತಾಡಿಸ್ತಾನಾದ್ದರಿಂದ ಆ ದೇವರಿಗೆ, ಅನಿರುದ್ಧ ವಾಸುದೇವನಿಗೆ ಉಪಮಂತ್ರಣ ಅಂತ ಹೆಸರು. ಅವನೇ ಧೂಮವಾಗಿದ್ದಾನೆ. ಇನ್ನ ಅನಿರುದ್ಧನಿಂದ ಹುಟ್ಟಿದ ಸಂಕರ್ಷಣನೇ ಅರ್ಚಿ, ಜ್ವಾಲೆಯಾಗಿದ್ದಾನೆ. ಅನಿರುದ್ಧ ಸಂಕರ್ಷಣನೇ ಇಲ್ಲಿ ಯೋನಿ ಒಳಗಿದ್ದು ಯೋನಿ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ ಅಂದರೆ ಯುನಕ್ತಿ ಮಿಶ್ರೀಕರೋತೀತಿ ಯೋನಿ ನಾಮ. ನಮ್ಮ ಸ್ವರೂಪ ಸುಖವನ್ನ ನಮ್ಮ ಜೊತೆಗೆ ಮಿಶ್ರ ಮಾಡುತ್ತಾನೆ, ನಮ್ಮನ್ನ ಆನಂದಗೊಳಿಸ್ತಾನಾದ್ದರಿಂದ ಭಗವಂತನಿಗೆ ಯೋನಿ ಅಂತ ಹೆಸರು. ಅವನೇ ಇಲ್ಲಿ ಅರ್ಚಿ, ಜ್ವಾಲೆಯಾಗಿದ್ದಾನೆ. ಇನ್ನ ನಾಲ್ಕನೆಯ ರೂಪ ಅನಿರುದ್ಧ ಪ್ರದ್ಯುಮ್ನ ರೂಪ. ಅವನೇ ಅಂಗಾರವಾಗಿದ್ದಾನೆ, ಅಂಗಗಳಲ್ಲಿ ರತಿಯನ್ನು ಕೊಡುವುದರಿಂದ. ಇವನೇ ವ್ಯಾಪಾರ ಕರ್ತೃವಾದ್ದರಿಂದ ಅಂತಃಕರಣ ಅಂತ ಕರೆಸಿಕೊಂಡಿದ್ದಾನೆ. ಅಂತಃಕರಣದಲ್ಲಿದ್ದಾನೆ ಭಗವಂತ. ಅನಿರುದ್ಧರಿಂದ ಹುಟ್ಟಿದ ಪ್ರದ್ಯುಮ್ನ, ಇವನೇ ಅಂಗಾರವಾಗಿದ್ದಾನೆ. ನಂತರ ಅನಿರುದ್ಧನೇ ವಿಸ್ಫುಲಿಂಗವಾಗಿ ಎಲ್ಲಿದ್ದಾನೆ ಅಂದರೆ ಅಭಿನಂದಯತೀತೆ ಅಭಿನಂದನಾಮ ತೂಳಿದ ಆನಂದಗಳು, ಆ ಆನಂದದಲ್ಲಿ ಆನಂದ ಶಬ್ದವಾಚ್ಯನಾಗಿ ಭಗವಂತ ಇದ್ದು ಆನಂದವನ್ನು ಪಡತಾ ಇದ್ದಾನೆ. ಅಂಥ ಅನಿರುದ್ಧ ಅನಿರುದ್ಧನೇ ವಿಸ್ಫುಲಿಂಗವಾಗಿದ್ದಾನೆ ಅಂತ ಹೇಳಿ ಈ ರೀತಿಯಲ್ಲಿ ತಾಯಿ ಎಂಬ ಅಗ್ನಿಯಲ್ಲಿ ಜೀವನನ್ನ ಹೋಮ ಮಾಡುತ್ತಾರೆ. ಐದು ಅಗ್ನಿಗಳಲ್ಲಿ ಹೋಮ ಮಾಡಿದ ಮೇಲೆ ಕ್ರಮವಾಗಿ ಜೀವನಿಗೆ ದೇಹ ಬರುತ್ತೆ. ಪುರುಷ ಶಬ್ದಿತ ದೇಹ ಜಾಯತೆ, ಪುರುಷ ಅಂತ ಹೆಸರಿರುವಂಥ ದೇಹ ಇವನಿಗೆ ಬರುತ್ತೆ. ಅವಾಗಿಂದ ಅದರಿಂದ ಇವನೇ ಪುರುಷ ಪುರುಷ ಅಂತ ಕರೀತಾರೆ. ಹಾಗಾದರೆ ಈ ಐದು ಅಗ್ನಿಗಳಲ್ಲಿ ಚಿಂತನೆ ಮಾಡಿ ಭಗವಂತನನ್ನ ಹೇಗೆ ಹೇಗೆ ಇನ್ನೊಮ್ಮೆ ನೋಡಿದರೆ ಐದು ಅಗ್ನಿಗಳಲ್ಲಿ ಐದೈದು ರೂಪಗಳು, ಮೂಲ ರೂಪ ಒಂದು, ಒಟ್ಟಾರೆ ಆರಾರು ರೂಪಗಳನ್ನ ಐದು ಅಗ್ನಿಗಳಲ್ಲಿ ಚಿಂತನೆ ಮಾಡಿ ಆ ರೂಪಗಳಿಗೆ ನಮಸ್ಕಾರ ಸಲ್ಲಿಸಬೇಕು. ಅಲ್ಲಿ ಜೀವನನ್ನು ನಮ್ಮನ್ನೇ ದೇವತೆಗಳು ಹೋಮ ಮಾಡಿದ್ರು, ಆ ಹೋಮವನ್ನು ಪೂಜಾ ಅಂತ ತಿಳಿದು ಸ್ವಾಮಿ ಇದು ನಿನ್ನ ಪೂಜೆ ಆಯಿತು ಹರಿಯೇ ಅಂತ ನಿತ್ಯವೂ ಅರ್ಪಣೆ ಮಾಡಬೇಕು. ನಂತರ ಐದು ಅಗ್ನಿಗಳಲ್ಲಿ ನನ್ನನ್ನೇ ಹೋಮಿಸಿದ್ದು ಹರಿಯೇ, ಅದು ನಿನಗರ್ಪಿತ, ನಿನಗೆ ಪೂಜೆ ಆಯಿತು ಹರಿಯೇ ಎಂಬ ಈ ಚಿಂತನೆ ಏನಿದೆ, ಈ ಚಿಂತನೆ ನಿನಗರ್ಪಿತ ಅಂತ ಯಾರು ಬೆಳಿಗ್ಗೆ ಎದ್ದು ಗುರುಮಂತ್ರಾದಿಗಳನ್ನು ಮಾಡಿಕೊಂಡು ಈ ಒಂದು ವಿಶೇಷವಾಗಿರತಕ್ಕಂತಹ ಪ್ರಕರಣವನ್ನು ಚಿಂತನೆ ಮಾಡಿ ಭಗವಂತನಿಗೆ, ಹೇ ಸ್ವಾಮಿ ತತ್ವಾಭಿಮಾನಿಗಳಲ್ಲಿ ನಿಂತು ನನಗೆ ಈ ಶರೀರವನ್ನ ಕೊಟ್ಟಿದ್ದೀಯ, ಈ ಶರೀರದಿಂದ ಆಗುವ ಬಂಧವನ್ನು ಕಳೆಯುವ ನಾಥ ನೀನೇ, ಈ ರೀತಿ ಚಿಂತನೆ ಮಾಡಿದರೆ ಶರೀರದ ವ್ಯಾಮೋಹ ಎಲ್ಲ ಬಿಟ್ಟೋಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದಯಪಾಲಿಸಿ ನನ್ನ ಮೇಲೆ ಆ ಶರೀರದ ಮೇಲೆ ವ್ಯಾಮೋಹವನ್ನು ಕಳೆದು ಬಿಡಯ್ಯ ಅಂತ ನಿತ್ಯವೂ ನಾವು ಏಕಪ್ರಕಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಚಿಂತನೆಯನ್ನು ಮಾಡುತ್ತಾ ಬಂದದ್ದೇ ಆದರೆ ನಮ್ಮಲ್ಲಿ ಭಗವಂತ ಶರೀರದ ಮೇಲೆ ವ್ಯಾಮೋಹವನ್ನ ಚೂರು 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 ಕತ್ತರಿಸ್ತಾ ಬರ್ತಾನೆ. ಶಿಲ್ಪ ಆಗಬೇಕು. ಕಲ್ಲು ಮನೆ ಮುಂದಿದೆ, ದೊಡ್ಡ ಕಲ್ಲಿದೆ, ಆ ಕಲ್ಲನ್ನು ಕಡಿದು ಶಿಲ್ಪ ಮಾಡಬೇಕು. ಒಂದ್ ದಿವಸದಲ್ಲಾಗುತ್ತಾ? ದಿನಾಗಲು ಕಡಿದು 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 ಆ ಒಂದ್ ದಿವಸ ಒಳ್ಳೆ ಶಿಲ್ಪ ಹೊಳೆಯುತ್ತಾ ಬರುತ್ತೆ. ಅದೇ ರೀತಿಯಲ್ಲಿ ಈ ಅರ್ಪಣೆಯನ್ನು ನಿತ್ಯವೂ ಮಾಡತಾ ಮಾಡತಾ ಬಂದರೆ ಆ ಅರ್ಪಣಾ ಕ್ರಮದಲ್ಲಿ ರಹಸ್ಯಗಳು ನಮಗೆ ನಿತ್ಯ ಸ್ಫೂರ್ತಿಯಾಗ್ತಾ ಬರುತ್ತೆ. ಆ ಒಳಗಿರುವ ತತ್ವಾಭಿಮಾನಿಗಳೇ ಆ ಅರ್ಪಣಾ ಕ್ರಮಗಳನ್ನು ಹೇಳಿಕೊಡ್ತಾ ಬರುತ್ತಾರೆ. ಆ ಭಗವಂತನ ಚಿಂತನೆ ಬರುತ್ತೆ, ಕೊನೆಯ ದಿವಸದಲ್ಲಿ ಅದ್ಭುತವಾದ ರೀತಿಯಲ್ಲಿ ಅರ್ಪಣೆ ಆಗಿಬಿಡುತ್ತೆ. ಇದೆಯ ಅರ್ಪಣಾ ಕ್ರಮದ ರಹಸ್ಯ ಅಂದರು. ಈ ರೀತಿಯಾಗಿ ಭಗವಂತ ಐದು ಅಗ್ನಿಗಳಲ್ಲಿ ಹೋಮ ಮಾಡಿ ನಮಗೆ ದೇಹವನ್ನು ತಂದುಕೊಟ್ಟಿದ್ದಾನೆ ಭಗವಂತ. ಅವನ ಚಿಂತನೆ, ಆ ಭಗವಂತನ ಅನುಗ್ರಹದಿಂದ ತತ್ವಾಭಿಮಾನಿಗಳು ನಮಗೆ ದೇಹ ಕೊಟ್ಟಿದ್ದಾರೆ, ಅವರ ಚಿಂತನೆ. ಆ ರೀತಿಯಲ್ಲಿ ದೇವಋಣ ಪರಿಹಾರ ನಮಗಾಗುವ ವಿಧಾನವನ್ನು ಇಲ್ಲಿ ತಿಳಿಸಿಕೊಟ್ಟರು. ದೇವತೆಗಳು ಅತ್ಯಂತ ಸಂತೋಷ ಪಡ್ತಾರಂತೆ ಈ ಚಿಂತನೆ ಮಾಡಿ. ಆ ದೇವತೆಗಳಿಗೆ ಕೈ ಮುಗದದ್ದೇ ಆದರೆ ನಮ್ಮ ಇಡೀ ಜೀವನ ಭಗವಂತನ ಚಿಂತನೆಯಲ್ಲೇ ಸಾಗುವಂತೆ ಅವರು ಆಶೀರ್ವಾದ ಮಾಡಿ ನಮಗೆ ಬೆಂಬಲರಾಗಿರುವುದರಲ್ಲಿ ಚೂರೂ ಆಶ್ಚರ್ಯವಿಲ್ಲ ಅಂತ ಅರಣ್ಯಕಾಚಾರ್ಯರು ಮತ್ತು ದಾಸರಾಯರು ಇಬ್ಬರೂ ಕೂಡ ಮುದ್ರೆಯನ್ನ ಒತ್ತಿ ಹೇಳುತ್ತಾ ಇದ್ದಾರೆ. ಐದು ಅಗ್ನಿಗಳಲ್ಲಿ ಭಗವಂತನ 25 ಮೂಲ ರೂಪಗಳ 5 ಅವತಾರ ರೂಪಗಳು 25 ಈ ರೀತಿ 25 ರೂಪಗಳ ನೆನೆವರಿಗೆ 5 ಜನ್ಮಗಳ ಅಂತ ದಾಸರಾಜರು ಹೇಳುತ್ತಾರೆ. ಇನ್ನು ನೀಚ ಜನ್ಮಗಳು ಬರುವುದೇ ಇಲ್ಲ, ಉತ್ತಮ ಜನ್ಮಗಳೇ ಬಂದು ಅದ್ಭುತವಾಗಿರತಕ್ಕಂತಹ ಸಾಧನೆ ಆಗುತ್ತೆ. ಇಂಥ ಅದ್ಭುತವಾದ ಪ್ರಕರಣ ಅವಶ್ಯ ನಾವು ಚಿಂತನೆ ಮಾಡಲೇಬೇಕಾದ ಒಂದು ಪ್ರಕರಣವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಕೇಳಿ ಬಿಡದೆ ಚಿಂತನೆ ಮಾಡೋಣ, ಚಿಂತನೆ ನಿತ್ಯವೂ ಮಾಡಿ ಇದರ ಉಪಯೋಗ ಪಡೆಯೋಣ ಅಂತ ಹೇಳುತ್ತಾ ಇಲ್ಲಿಗೆ ಜೀವ ಹೋಮ ಪ್ರಕರಣವನ್ನ ಪೂರ್ಣಗೊಳಿಸಿದರು. ನಂತರ ಬರತಕ್ಕಂಥ ಪ್ರಕರಣ ಯಾವುದು ಅಂದರೆ ಉಪನಯನ ಪ್ರಕರಣ. ಏನಿದು ಉಪನಯನ ಪ್ರಕರಣ? ಜೀವ ಹುಟ್ಟಿದ ಮೇಲೆ ಅವನಿಗೆ ಎರಡನೆಯ ಕಣ್ಣು, ಉಪ ಅಂದ್ರೆ ಇನ್ನೊಂದು ಕಣ್ಣು, ನಯನ ಕಣ್ಣು ಕೊಡುವಂತಹ ಪ್ರಸಂಗ, ಅಥವಾ ಉಪ ಹತ್ತಿರ ದೇವರ ಹತ್ತಿರ ನಯನ ಕರ್ಕೊಂಡು ಹೋಗೋದು, ಅಥವಾ ಅದನ್ನೇ ಉಪನಯನ ಅಂದ್ರು. ಆ ಉಪನಯನ ಪ್ರಕರಣವನ್ನು ಹೇಳ್ತಾ ಇದ್ದಾರೆ. ಅಲ್ಲ, ನಮಗೆಲ್ಲ ಮೊದಲೇ ಮುಂಜಿ ಆಗಿದೆ, ಉಪನಯನ ಆಗಿದೆ, ಮತ್ತೇನು ಬೇಕಾಗಿಲ್ಲ ಅಂದ್ರೆ ಆ ಉಪನಯನ ಆಗಿದೆ. ಅದಕ್ಕೆ ಮೂರೆಳೆ ಬಿದ್ದಿದೆ ಕೊರಳಲ್ಲಿ, ಅದಕ್ಕೆ ಆ ಮೂರೆಳೆ ಕಟ್ಟಿಕೊಂಡು ಒಂದು ಸಂಧ್ಯಾ ವಂದನೆ ಅಂತ ಕಾಟಾಚಾರಕ್ಕೆ ಮಾಡಿ ಹೋಗ್ತಾ ಇರ್ತೇವೆ. ಅದಲ್ಲ, ನಿಜವಾದ ಕಣ್ಣು ತೆಗೆಯಬೇಕು ನಮಗೆ. ಆ ಕಣ್ಣು ಯಾವುದೂ ಅಲ್ಲ, ಗಾಯತ್ರಿ. ಆ ಗಾಯತ್ರಿ ಮಂತ್ರದಲ್ಲಿ ಎಷ್ಟೆಷ್ಟು ಅರ್ಥ ಇದೆ, ಏನೇನಿದೆ, ಅದನ್ನು ನೋಡಿದಾಗ ಆಶ್ಚರ್ಯಚಕಿತರಾಗ್ತೇವೆ. ಅಯ್ಯೋ, ಇಷ್ಟು ಕಾಲ ಬರೀ ಗೊಡ್ಡಾಗಿ 10 ಗಾಯತ್ರಿ ಜಪ ಮಾಡಿ ಕಟಾಚಾರಕ್ಕೆ ಹೋಗ್ತಾ ಇದ್ದನಲ್ಲ, ಇಂತಹ ಒಂದು ಜಪ ಮಾಡಲಿಕ್ಕೆ ಆಗುತ್ತೆ, ಎಷ್ಟು ಅರ್ಥ ಇಟ್ಟಿದ್ದಾರೆ, ಅರ್ಥಪೂರ್ಣವಾಗಿ ಜಪ ಮಾಡಿದರೆ ಎಷ್ಟು ಆನಂದ ಆಗುತ್ತೆ ಎಂಬುದನ್ನೆಲ್ಲ ನಾವು ನೋಡಬಹುದು. ಇಲ್ಲಿ ಹೇಳುತ್ತಾರೆ ಗಾಯತ್ರಿ ಎರಡು ರೀತಿ, ಒಂದು ವಿಶ್ವಾಮಿತ್ರ ಗಾಯತ್ರಿ, ಎರಡನೆಯದು ಬ್ರಹ್ಮ ಗಾಯತ್ರಿ ಅಂತ. ವಿಶ್ವಾಮಿತ್ರ ಗಾಯತ್ರಿ ವ್ಯಾಕೃತಿಗಳಿಂದ ಕೂಡಿಕೊಂಡು ಬರುವಂತದ್ದು. ಭೂಃ ಭುವಃ ಸ್ವಃ ಅಂತ ಮೂರು ವ್ಯಾಕೃತಿಗಳಿಂದ ಕೂಡಿಕೊಂಡು ಬರುವ ಗಾಯತ್ರಿಯೇ ವಿಶ್ವಾಮಿತ್ರ ಗಾಯತ್ರಿ. ವ್ಯಾಕೃತಿಗಳಿಲ್ಲದೆ ಬರುವ ಗಾಯತ್ರಿ ಬ್ರಹ್ಮ ಗಾಯತ್ರಿ ಅಂತ ಹೇಳುತ್ತಾರೆ. ಸಾಮಾನ್ಯವಾಗಿ ಪರಿಷೇಕ ಮಾಡುವಾಗ ದೇವರ ನೈವೇದ್ಯ ಕಾಲಕ್ಕೂ ಅಥವಾ ನಾವು ಭೋಜನ ಕೂತಾಗಲೂ ಪರಿಷೇಕಾದಿಗಳಿಗೆ ಪ್ರೋಕ್ಷಣಾದಿಗಳಿಗೆ ಬಡಿಸುವಂತಹ ಗಾಯತ್ರಿ ಬ್ರಹ್ಮ ಗಾಯತ್ರಿ. ಅಂದರೆ ವ್ಯಾಕೃತ ರಹಿತವಾದ ಗಾಯತ್ರಿಯನ್ನೇ ಬಳಸಬೇಕು ಪ್ರಯೋಗಗಳಲ್ಲಿ. ಜಪಕ್ಕೆ ಮಾತ್ರ ವಿಶ್ವಾಮಿತ್ರ ಗಾಯತ್ರಿ ವಿಶೇಷ. ಬ್ರಹ್ಮ ಗಾಯತ್ರಿ ಅಷ್ಟಮಹಾಮಂತ್ರಗಳಲ್ಲಿ ನಮಗೆ ವಿಧಿವಿಹಿತ, 10 ಮಾತ್ರ ಮಾಡಲಿಕ್ಕೆ ಗೃಹಸ್ಥರಿಗೆ ಅದು ಅಧಿಕಾರವಿದೆ ಅಂತ ತಿಳಿಸಿಕೊಡುತ್ತಾರೆ. ಹಾಗಾದರೆ ಈ ಗಾಯತ್ರಿ ಮಂತ್ರದಲ್ಲಿ ಅಂದರೆ ಗೃಹಸ್ಥರಿಗೆ ವಿಹಿತವಾದಂತಹ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ನಮಗೆ ಬರುವುದು ಯಾವುದು ಯಾವುದು ಅಂದರೆ ಓಂಕಾರ, ಮೂರು ವ್ಯಾಕೃತಿಗಳು, ನಂತರ ವಿಶೇಷವಾಗಿರತಕ್ಕಂತಹ ಗಾಯತ್ರಿ ಮಂತ್ರ. ಈ ಪ್ರತಿಯೊಂದು ಕೂಡ ಒಂದೊಂದು ಮಂತ್ರವಯ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಸೇರಿಸಿ ಒಂದು ವಿಶ್ವಾಮಿತ್ರ ಗಾಯತ್ರಿ ಆದರೆ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಬರುವ ಒಂದೊಂದು ಕೂಡ ಒಂದೊಂದು ಮಂತ್ರ. ಓಂಕಾರ ಅದೊಂದು ಮಂತ್ರ, ವ್ಯಾಕೃತಿಗಳು ಪ್ರತ್ಯೇಕ ಪ್ರತ್ಯೇಕ ಮೂರು ಮಂತ್ರಗಳು, ಅಷ್ಟೇ ಅಲ್ಲ ಮೂರು ಸೇರಿಸಿ ಒಂದು ಮಂತ್ರ, ನಂತರ ಗಾಯತ್ರಿ ಒಂದು ಮಂತ್ರ. ಹಾಗಾದ್ರೆ ಎಷ್ಟು ಮಂತ್ರಗಳಾಯಿತು ಇಲ್ಲಿ? ಅಂದರೆ ಆರು ಮಂತ್ರಗಳಿವೆ, ಆರು ಮಂತ್ರಗಳಿಂದ ಕೂಡಿದ್ದೇ ವಿಶ್ವಾಮಿತ್ರ ಗಾಯತ್ರಿ ಎಂದರು. ಇಲ್ಲಿ ಈ ಗಾಯತ್ರಿ ಮಂತ್ರದ ವಿಶೇಷ ಅರ್ಥ ಮೊನ್ನೆ ಹೇಳಿದ್ದೆ, ಅಂದರೆ ಅದರ ಚಿಂತನೆಯ ಫಲ ಏನು ಅಂತ. ನಾವಂತೂ ನಾನಾ ರೀತಿಯಾಗಿರತಕ್ಕಂಥ ಅನ್ನವನ್ನು ಊಟ ಮಾಡ್ತಾ ಇರ್ತೇವೆ. ಯಾರ್ಯಾರು ಊಟಕ್ಕೆ ಕರೀತಾರೆ ಹೋಗಲೇಬೇಕಾಗುತ್ತೆ ಅಂತ, ಎಲ್ಲರೂ ಕರೆದಾಗ ಊಟಕ್ಕೆ ಹೋಗದೇ ಇರಲಿಕ್ಕಾಗಲ್ಲ. ಅಲ್ಲಿ ಹೋಗಿ ಊಟ ಮಾಡಿ ಬಂದರೆ ಅವರು ಹಾಕಿದ ಒಂದೊಂದಗಳಿನಲ್ಲೂ ಪಾಪ ನಮ್ಮ ಬೆನ್ನ ಹಿಂದೆ ಬಂದೇ ಬರುತ್ತೆ. ಅವರು ಕೊಟ್ಟ ಒಂದೊಂದು ರೂಪಾಯಲ್ಲೂ ನಮ್ಮಲ್ಲಿ ಪಾಪ ಬಂದೇ ಬರುತ್ತೆ. ಅವರು ಯಾವ್ದಾವ್ದು ಹೇಗೆ ಸಂಪಾದನೆ ಮಾಡಿದ್ದಾರೋ ಏನೋ ಯಾರಿಗೆ ಗೊತ್ತು. ಆ ಹಿಂದೆ ಬಂದಿರತಕ್ಕಂಥ ಪಾಪ ನಮ್ಮನ್ನು ಕೊಚ್ಚಿ ಹಾಕಿಬಿಡುತ್ತೆ. ಇದು ವೈದಿಕರಿಗೂ ಕಟ್ಟಿಟ್ಟ ಬುತ್ತಿ, ಲೌಕಿಕರಿಗೂ ತಪ್ಪಿದ್ದಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರೂ ಊಟ ಕರೀತಾರೆ, ವೈಕುಂಠವೋ ನಾಮಕರಣವೋ ಉಪನಯನವೋ ಅಥವಾ ಮದುವೆಯೋ ತಪ್ಪಿದ್ದಲ್ಲ. ನಿತ್ಯದಲ್ಲಿ ಯಾವುದೋ ಒಂದು ಕಡೆ ಊಟ ಈ ಬೆಂಗೂರಲ್ಲಿ ಕಟ್ಟಿಟ್ಟ ಬುತ್ತಿಯೇ ಎಲ್ಲರಿಗೂ ಊಟಗಳಾಗ್ತಾನೆ ಇರುತ್ತೆ. ಅದರಿಂದ ಈ ರೀತಿಯಾಗಿ ಇನ್ನೊಬ್ಬರ ಅನ್ನ ಇನ್ನೊಬ್ಬರ ದ್ರವ್ಯ ಈ ಎರಡನ್ನೂ ತಗೊಂಡಾಗ ಬರುವಂತಹ ಪಾಪ ಕಳಿಯಲಿಕ್ಕೆ ಬಂದದ್ದೇ ಗಾಯತ್ರಿ ಎಂದರು. ಹಾಗಾದರೆ ಈ ಗಾಯತ್ರಿ ಮಂತ್ರದಲ್ಲಿ ನಮ್ಮ ಪಾಪವನ್ನು ಕಳೆಯುವಂತಹ ಅದ್ಭುತವಾದಂತಹ ಒಂದು ತಾಕತ್ತಿದೆ, ಅದನ್ನು ತಿಳಿದು ಮಾಡಿದರೆ ಮಾತ್ರ ಆ ರೀತಿಯಾದ ಒಂದು ಫಲ ಪಡೆಯಲಿಕ್ಕೆ ಸಾಧ್ಯ. ಬರೀ ಗೊಡ್ಡಾಗಿ ಗಾಯತ್ರಿ ಮಂತ್ರ ಹೇಳಿದ್ರು ಲಾಭ ಇಲ್ಲ, ಅಥವಾ ಹೆಣ್ಣು ಗಂಡು ಸೇರಿ ಅದಕ್ಕೊಂದು ಅರ್ಥ ಇಲ್ಲದೆ ಏನೂ ಇಲ್ಲದೆ ಎಲ್ಲರೂ ಸೇರಿಕೊಂಡು ತಮ್ಮದೇ ಆದ ರಾಗದಲ್ಲಿ ಹೇಳ್ತಾರೆ, ಸಿಡಿ ಬಂದಿರುತ್ತೆ, ಆ ಸಿಡಿ ಪ್ರಕಾರ ಹೇಳಿದ್ರೆ ಇನ್ನಷ್ಟು ಅನರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಗಾಯತ್ರಿ ಮಂತ್ರದ ಕುರಿತು ತಿಳ್ಕೋಬೇಕಾದರೆ ಮೊದಲು ಚೆನ್ನಾಗಿ ಅದರ ವಿಮರ್ಶೆ ಮಾಡಬೇಕು. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತ ಯಾರಿದ್ದಾನೆ? ಅವ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯುಲವಾನ್ ಮಕರಕುಂಡಲವಾನ್ ಚಕ್ರಶಂಖ ದೋರ್ದ್ವಯ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಶಂಖಚಕ್ರಗಳು ಧಾರಣೆ ಮಾಡಿರತಕ್ಕಂಥ ಭಗವಂತ ಸೂರ್ಯಮಂಡಲ ಮಧ್ಯವರ್ತಿಯಾಗಿದ್ದಾನೆ. ಅಂಥ ನಾರಾಯಣನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯ ರೂಪ. ಇಲ್ಲ, ನಮ್ಮ ಪಕ್ಕ ಮನೆಯವರು ಹೇಳಿದರು, ಅವರ ಮನೆಯಲ್ಲಿ ಯಾವುದೋ ಒಂದು ಫೋಟೋ ಹಾಕ್ತಾರೆ, ಹೆಣ್ಣಿನ ಫೋಟೋ,
ಮೂರು ತಲೆಯೋ ಐದು ತಲೆಯೋ ಹಾಕಿರತಕ್ಕಂತಹ ಒಂದು ಹೆಣ್ಣಿನ ಫೋಟೋ ಇರುತ್ತೆ, ಅದನ್ನೇ ಗಾಯತ್ರಿ ಎಂದು ತೋರುತ್ತಾರೆ, ಅವರೆಲ್ಲ ಅದನ್ನೇ ಉಪಾಸನೆ ಮಾಡುತ್ತಾರೆ, ಇಲ್ಲಿ ನಾರಾಯಣ ಅಂತ ನಾವು ಮಾಡುತ್ತೇವೆ, ಯಾವುದು ಸರಿ ಎಂದು ಸಂಶಯ. ಇರ್ಲಿ ಬಿಡಪ್ಪ, ಯಾರೇನಾದ್ರೂ ಏನಾದ್ರೂ ಎರಡು ಇಟ್ಟು ಮಾಡಿಬಿಡೋಣ ಅಂತ ಎರಡೂ ಫೋಟೋ ಪಕ್ಕಪಕ್ಕದಲ್ಲಿಟ್ಟು ಇಬ್ಬರಿಗೂ ಆರತಿ ಮಾಡೋದು ಕೆಲವರು. ಕೆಲವರು ಇದೇ ಬೇಕು ಅಂತ, ಕೆಲವರು ಅದೇ ಬೇಕು ಅಂತ ಜಗಳ. ಆಗ ಆಚಾರ್ಯರು ಹೇಳಿದರು, ನೀವು ಇದಕ್ಕೆ ಅದು ಹಾಗೆ ಹೇಳುತ್ತೆ, ಇದು ಹೀಗೆ ಹೇಳುತ್ತೆ, ಈ ಮಂತ್ರಕ್ಕೆ ಇದೇ ದೇವತ, ಹೆಣ್ಣಲ್ಲ ಗಂಡಲ್ಲ ಅಂತ ಜಗಳಾಡೋದು ಬೇಡ. ಮಂತ್ರ ಯಾರನ್ನ ಕುರಿತು ಹೇಳುತ್ತಾ ಇದೆ ನೋಡಿ, ಚೂರು ಸಂಸ್ಕೃತ ನೋಡಿ, ಚೂರು ತಡ್ಕೊಂಡು ನೋಡಿ ಅಂತ. ಅಲ್ಲಿ ನೋಡಿ, ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಯಹ ಅಂತ ಬರ್ತಾ ಇದ್ದಾರೆ, ಧಿಯೋ ಯೋನ ಪ್ರಚೋದಯಾತ್, ಯಹ ಯಾವನಾದರೆ ನಹ ನಮಗೆ ಧಿಯ ಪ್ರಚೋದಯಾತ್, ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾನೋ ಅಂಥ ದೇವರನ್ನ ನಾವು ಧೀಮಹಿ ಚಿಂತನೆ ಮಾಡುತ್ತೇವೆ. ಇಲ್ಲಿ ಯಹ ಅಂತ ಬಂದಿದೆ, ಯಹ ಅಂತ ಬಂದರೆ ಯಾವನಾದರೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಯಹ ಅಂದ್ರೆ ಯಾವನಾದರೆ, ಅಥವಾ ಯಾವಳಾದರೆ, ಯಾವಳು ಅಂದರೆ ಸಾಮಾನ್ಯ ವಾದಿರಾಜರು ಮಾಡಿದ ಶೇಷಗುಣ ದರ್ಪಣದಲ್ಲಿ ಬರುತ್ತಲ್ವಾ, ಯಾ ಸುಗಂಧಾಸ್ಯ ನಾಸಾದಿ ನವದ್ವಾರಾಖಿಲೇನ ಯಾ ಯಾ ಅಂತ ಬರುತ್ತೆ, ಯಾವಳಾದರೆ ಅಂತ ಬರುತ್ತದೆ. ಇಲ್ಲಿ ಯಹ ಯಾವನಾದರೆ ನಮ್ಮನ್ನು ಪ್ರಚೋದನೆ ಮಾಡುತ್ತಾನೋ ಅಂತ ಬಂತು. ಹಾಗಾದರೆ ಈ ಪುಲ್ಲಿಂಗ ಶಬ್ದ ಯಹ ಅಂತ ಬಂದಾಗ ಇದು ಯಾರ ಕುರಿತು ತಿಳಿಸಿಕೊಡಬೇಕು? ಇದು ಪುರುಷ ರೂಪವನ್ನ ಕುರಿತು ತಿಳಿಸಿಕೊಡತಾ ಇದೆ, ಇಲ್ಲಿ ಸ್ತ್ರೀ ರೂಪವನ್ನ ಕುರಿತು ತಿಳಿಸಿಕೊಡತಾ ಇಲ್ಲ ಅನ್ನೋದು ಸ್ಪಷ್ಟ ಅರ್ಥ ಆಗುತ್ತೆ. ಹಾಗಾದರೆ ಯಾವನಾದರೆ ನಮಗೆ ಬುದ್ಧಿಯನ್ನ ಪ್ರಚೋದನೆ ಮಾಡತಾನೋ ಅಂದರೆ ಇಲ್ಲಿ ನಾರಾಯಣ ರೂಪ ಹೊರತು ಬೇರೆ ರೂಪ ಇಲ್ಲ ಅನ್ನೋದನ್ನು ಆಚಾರ್ಯ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಹಾಗಾದರೆ ಈ ಹೆಣ್ಣಿನ ಚಿತ್ರಣ ಕೊಟ್ಟಿರತಕ್ಕಂಥವರು ಅಂದರೆ ಗಾಯತ್ರಿ ಅಂದ್ರೆ ಐದು ತಲೆ ಇರತಕ್ಕಂಥ ಹೆಣ್ಣು ಅಂತ ಚಿತ್ರಣ ಬಂತಲ್ಲ, ಅದಕ್ಕೊಂದು ಕಾರಣ ಇಲ್ಲದೆ ಬೇಸ್ ಲೆಸ್ ಆಗಿ ಕೊಟ್ರ ಅವರು ಅಂದ್ರೆ ಇಲ್ಲ. ತೈತ್ತರಿಯ ಉಪನಿಷತ್ತಿನಲ್ಲಿ ಬರುತ್ತೆ ತ್ರಿಪದ ಪಂಚಶೀರ್ಷ ಅಂತ ಗಾಯತ್ರಿ ವರ್ಣ ಬರುತ್ತೆ, ಐದು ತಲೆ ಅಂತ ಹೇಳಿ. ಅದು ನೋಡಿದ್ರು ಐದು ತಲೆ ಹಾಕಿದ್ರು ಹೆಣ್ಣು ಅಂತ ಇಟ್ಟುಕೊಂಡು, ಗಾಯತ್ರಿ ಶ್ರೀಲಿಂಗ ಶಬ್ದ, ಅದರಿಂದ ಇದು ಸ್ತ್ರೀ ದೇವತ, ಅದರಿಂದ ಇಲ್ಲಿ ಪಂಚಶೀರ್ಷ ಅಂತ ಹೇಳಿದ್ರು, ಐದು ತಲೆ ಕೊಡೋಣ ಅಂತ ಐದು ತಲೆ ಕೊಟ್ಟು ಬಿಟ್ರು. ಆದರೆ ಅಲ್ಲಿ ಹೇಳಿದ್ದು ಗಾಯತ್ರಿ ಮಂತ್ರ ಏನಿದೆ, ಆ ಮಂತ್ರ ಐದು ಶೀರ್ಷಗಳು ಇರುವಂಥದ್ದು, ಅಂದ್ರೆ ಆ ಮಂತ್ರ ಪ್ರತಿಪಾದ್ಯ ಮೂರ್ತಿ ನಾರಾಯಣ, ಈ ಮಂತ್ರ ಐದು ಶೀರ್ಷಗಳು ಐದು ಕಡೆ ನಿಲ್ಲಿಸಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಐದು ಕಡೆ ನಿಲ್ಲಿಸಿ ಹೇಳಿದ ಗಾಯತ್ರಿ ಪಂಚಪಾತಕ ನಾಶನ ಮಾಡುವಂಥದ್ದು. ಐದು ಕಡೆ ನಿಲ್ಲಿಸದೆ ಗಾಯತ್ರಿಯನ್ನು ಹೇಳಿದರೆ ಪಂಚಪಾತಕ ದಾಯಿನಿ ಅಂತ ಹೇಳ್ತಾರೆ. ಐದು ರೀತಿಯಾದ ಮಹಾಪಾತಕಗಳನ್ನು ತಂದುಕೋಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಗಾಯತ್ರಿಯನ್ನ ಖುಷಿ ಬಂದಂತೆ ಹುಚ್ಚು ಹುಚ್ಚಾಗಿ ಹೇಳಿಬಿಟ್ರೆ ಸಾಕು, ಬೆಳಿಗ್ಗೆ ಎದ್ದ ಕೂಡಲೇ ಪಂಚ ಮಹಾಪಾತಕಗಳು ನಮ್ಮ ಜೋಬಿಗೆ ಬಂದು ಬೀಳುತ್ತೆ. ಅದರಿಂದ ಗಾಯತ್ರಿಯನ್ನ ಖುಷಿ ಬಂದಂತೆ ಹೇಳಬಾರದು, ಐದು ಕಡೆ ನಿಲ್ಲಿಸಿ ಹೇಳಬೇಕು, ಸ್ವರ ಸಹಿತವಾಗಿಯೇ ಹೇಳಬೇಕು ಅಂತ ಗಾಯತ್ರಿ. ಆ ಗಾಯತ್ರಿ ಪ್ರತಿಪಾದ್ಯ ಮೂರ್ತಿ ಯಾರು ಅಂದ್ರೆ ನಾರಾಯಣ. ಆದರೆ ಹೆಣ್ಣು ದೇವತೆ ಯಾರು ಇಲ್ವಾ? ಇಲ್ಲ. ಇಲ್ಲ ಅಂದ್ರೆ ಅಲ್ಲಿ ಹೇಳುತ್ತಾರೆ ಗಾಯತ್ರಿ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿದೆ, ಛಂದಸ್ಸಿಗೆ ಅಭಿಮಾನಿ ದೇವತಾ ಸ್ತ್ರೀ ದೇವತಾ ಗಾಯತ್ರಿ ಅಂತ ಅಷ್ಟೇ ಹೊರತು ಆಕೆಗೂ ಕೂಡ ಐದು ತಲೆ ಇಲ್ಲ, ಒಂದೇ ಶಿರಸ್ಸು, ಅದ್ಭುತವಾದ ಮೂರ್ತಿ ಆಕೆ, ಛಂದಸ್ಸಿಗೆ ಅಭಿಮಾನಿ ದೇವತಾ, ಮಂತ್ರ ಪ್ರತಿಪಾದ್ಯ ಮೂರ್ತಿ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಬಂದಿರತಕ್ಕಂಥ ಒಂದೊಂದು ಒಂದೊಂದು ಮಂತ್ರ, ಓಂಕಾರ ಅದೊಂದು ಮಂತ್ರ, ವ್ಯಾಕೃತಿಗಳು ಅವು ಮೂರು ಮಂತ್ರಗಳು, ಎಲ್ಲಾ ವ್ಯಾಕೃತಿಗಳು ಸೇರಿ ಸಮಸ್ತ ವ್ಯಾಕೃತಿ ಅಂತ ಅದೊಂದು ಮಂತ್ರ, ನಂತರ ಗಾಯತ್ರಿ, ಇದೆಲ್ಲವೂ ಸೇರಿ ಇಷ್ಟು ಮಂತ್ರಗಳು ಸೇರಿವೆ. ಇಲ್ಲಿ ಹೇಳುತ್ತಾರೆ ಓಂಕಾರ ಮೊದಲು ದೇವರ ಕಂಠದಿಂದ ಹೊರಬಂದದ್ದು. ಓಂಕಾರಶ್ಚ ಅಥ ಶಬ್ದಶ್ಚ, ಓಂಕಾರ ಅಥ ಎಂಬ ಎರಡು ಶಬ್ದಗಳು ಹೊರಬಂದವು ದೇವರ ಕಂಠದಿಂದ. ಈ ಓಂಕಾರ ಅದರಿಂದ ಹುಟ್ಟಿ ಬಂದದ್ದು ಯಾವುದು ಅಂದ್ರೆ ಹೇಳುತ್ತಾರೆ ಮೂರು ವ್ಯಾಕೃತಿಗಳು ಹುಟ್ಟಿ ಬಂದವು. ಮೂರು ವ್ಯಾಕೃತಿಗಳಿಂದ ಹುಟ್ಟಿ ಬಂದದ್ದೇ ಗಾಯತ್ರಿ, ಮೂರು ಪಾದಗಳಿರುವ ಗಾಯತ್ರಿ, ಮೂರು ಪಾದಗಳಿರುವ ಗಾಯತ್ರಿಯಿಂದ ಹುಟ್ಟಿ ಬಂದದ್ದೇ ಮೂರು ವರ್ಗಗಳಿರುವಂತಹ ಪುರುಷ ಸೂಕ್ತ. ಮೂರು ವರ್ಗಗಳಿರುವಂತಹ ಪುರುಷ ಸೂಕ್ತದಿಂದ ಹುಟ್ಟಿ ಬಂದದ್ದೇ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳೆಲ್ಲವೂ ಕೂಡ. ಹಾಗಾದರೆ ಇಡೀ ವೇದಗಳು, ಇತಿಹಾಸ ಪುರಾಣಗಳು ಮತ್ತು ವಿಶೇಷವಾಗಿರತಕ್ಕಂಥ ಎಲ್ಲವೂ ಕೂಡ ಓಂಕಾರದಿಂದಲೇ ಹೊರಬಂದದ್ದು ಎಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾದರೆ ನಾವೊಂದು ರೀತಿ ನೋಡಿದಾಗ ನಾಲ್ಕು ವೇದಗಳನ್ನ, ಇತಿಹಾಸ ಪುರಾಣಗಳನ್ನ ಒಮ್ಮೆ ಎಲ್ಲವನ್ನೂ ಉಚ್ಚಾರ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಓಂಕಾರವನ್ನ ಒಮ್ಮೆ ಉಚ್ಚಾರ ಮಾಡಿದರೆ ಬರುತ್ತೆ. ಯಾವಾಗ ಓಂಕಾರದಲ್ಲಿ ನಾಲ್ಕು ವೇದಗಳು, ಇತಿಹಾಸ ಪುರಾಣಾದಿಗಳು ಎಲ್ಲವೂ ಅಡಗಿವೆ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ನಾಲ್ಕು ವೇದಗಳನ್ನು ಪೂರ್ಣವಾಗಿ ಉಚ್ಚಾರ ಮಾಡಿದಾಗ ಅಕ್ಷರ ಅಕ್ಷರಕ್ಕೂ, ಶಬ್ದ ಶಬ್ದಕ್ಕೂ, ವಾಕ್ಯಗಳಿಗೂ, ಸ್ವರಗಳಿಗೂ ಏನೇನು ಭಗವದ್ ರೂಪಗಳು ಹುಟ್ಟಿ ಬರುತ್ತೆ, ಆ ಇಡೀ ನಾಲ್ಕು ವೇದಗಳನ್ನ, ಇತಿಹಾಸ ಪುರಾಣಗಳನ್ನ ಉಚ್ಚಾರ ಮಾಡಿದಾಗ ಹೊರಗೆ ಬರುವ ಭಗವದ್ ರೂಪಗಳೆಲ್ಲ ಒಂದು ಗುಂಪಾದರೆ ಒಂದು ಓಂಕಾರವನ್ನ ಈ ರೀತಿ ತಿಳಿದು, ಇಷ್ಟೆಲ್ಲ ಓಂಕಾರದಲ್ಲಿ ತುಂಬಿದೆ ಅಂತ ತಿಳಿದು ಒಂದು ಉಚ್ಚಾರ ಮಾಡಿದರೆ ಅಂಥ ಉಚ್ಚಾರ ಮಾಡಿದಂಥ ಕರ್ತೃವಿನ ಬಾಯಿಯಿಂದ ಬರುವ ಓಂಕಾರದಿಂದ ಇಡೀ ಎಲ್ಲಾ ರೂಪಗಳು ಹೊರಬಂದು ಬಿಡುತ್ತೆ. ಎಷ್ಟು ರೂಪಗಳು ಅಂದರೆ ನಾಲ್ಕು ವೇದಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಏನೇನು ಭಗವದ್ ರೂಪಗಳು ಹುದುಗಿವೆ ಅವೆಲ್ಲವೂ ಒಂದು ಓಂಕಾರದಿಂದ ಹೊರಬಂದು ನಿಲ್ಲುತ್ತೆ. ಇದು ರಹಸ್ಯ ಅಂತ ಹೇಳುತ್ತಾರೆ ದಾಸರು. ಆ ರೀತಿಯಲ್ಲಿ ಒಂದು ಓಂಕಾರ, ಅದರಲ್ಲಿ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು ನಿಂತಿವೆ ಅಂತ ತಿಳಿದು ಯಾರು ಒಂದು ಓಂಕಾರವನ್ನು ಉಚ್ಚಾರ ಮಾಡುತ್ತಾರೋ ಅವರಿಗೆ ನಾಲ್ಕು ವೇದಗಳು ಮತ್ತು ಇತಿಹಾಸ ಪುರಾಣಗಳನ್ನು ಪೂರ್ಣವಾಗಿ ಪಾರಾಯಣ ಮಾಡಿದ ಫಲ ಬರುತ್ತೆ. ಹಾಗೆಯೇ ಮೂರು ವ್ಯಾಕೃತಿಗಳಲ್ಲಿ ಇಡೀ ವೇದಗಳು ತುಂಬಿವೆ. ಆ ರೀತಿಯಲ್ಲಿ ಮೂರು ವ್ಯಾಕೃತಿಗಳನ್ನು ಯಾರು ಭಕ್ತಿಯಿಂದ, ಈ ಮೂರು ವ್ಯಾಕೃತಿಗಳಲ್ಲಿ ಇಡೀ ವೇದಗಳು ತುಂಬಿವೆ ಅಂತ ಯಾರು ಉಚ್ಚಾರ ಮಾಡುತ್ತಾರೆ, ಆ ಮೂರು ವ್ಯಾಕೃತಿಗಳನ್ನು ಭೂ ಭುವ ಸ್ವಹ ಅಂತ ಒಂದು ಸಲ ಉಚ್ಚಾರ ಮಾಡಿದರೆ ಸಾಕು, ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳನ್ನ ಪೂರ್ಣ ಪಾರಾಯಣ ಮಾಡಿದ ಫಲ ಬರುತ್ತೆ. ಇನ್ನ ಒಮ್ಮೆ ಗಾಯತ್ರಿಯನ್ನು ಉಚ್ಚಾರ ಮಾಡಿದರೆ ಇಡೀ ನಾಲ್ಕು ವೇದಗಳು ಮತ್ತು ಇತಿಹಾಸ ಪುರಾಣಗಳನ್ನು ಪಾರಾಯಣ ಮಾಡಿದ ಫಲ ಒಮ್ಮೆ ಗಾಯತ್ರಿಯನ್ನು ಉಚ್ಚಾರ ಮಾಡಿದರೆ ಬರುತ್ತೆ. ಪ್ರೊವೈಡೆಡ್ ತಲೆಯಲ್ಲಿ ಕೂತಿರಬೇಕು ಏನಂತ, ಈ ಗಾಯತ್ರಿಯಲ್ಲಿ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು ತುಂಬಿವೆ, ಒಮ್ಮೆ ಉಚ್ಚಾರ ಮಾಡಿದರೆ ಸಾಕು ನಾಲ್ಕು ವೇದಗಳ, ಇತಿಹಾಸ ಪುರಾಣಗಳ ಇಡೀ ಪಾರಾಯಣ ಫಲ ನನ್ನ ಕೈಗೆ ಬರುತ್ತೆ ಅಂತ ಅರ್ಥ ತಲೆಯಲ್ಲಿ ಕೂತಿರಬೇಕು. ಹಾಗಾದರೆ ಒಮ್ಮೆ ವಿಶ್ವಾಮಿತ್ರ ಗಾಯತ್ರಿಯನ್ನ ಚಿಂತನೆ ಮಾಡಿದರೆ, ಓಂಕಾರ ಉಚ್ಚಾರ ಮಾಡಿದ್ದಕ್ಕೆ ನಾಲ್ಕು ವೇದಗಳು ಮತ್ತು ಇತಿಹಾಸ ಪುರಾಣಗಳು ಪಾರಾಯಣ ಮಾಡಿದ ಫಲ, ಅದೇ ಫಲ ಮೂರು ವ್ಯಾಕೃತಿಗಳನ್ನು ಹೇಳಿದರೆ, ಅದೇ ಫಲ ಗಾಯತ್ರಿ ಮಂತ್ರ ಹೇಳಿದರೆ, ಒಟ್ಟಾರೆ ವಿಶ್ವಾಮಿತ್ರ ಗಾಯತ್ರಿ ಒಮ್ಮೆ ಉಚ್ಚಾರ ಮಾಡಿದರೆ ಇಡೀ ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳನ್ನ ಮೂರು ಬಾರಿ ಪೂರ್ಣ ಪಾರಾಯಣ ಮಾಡಿದಷ್ಟು ಫಲ ಬರುತ್ತೆ. ಒಮ್ಮೆ ವಿಶ್ವಾಮಿತ್ರ ಗಾಯತ್ರಿಯನ್ನು ಜಪ ಮಾಡಿದರೆ, ಈ ತರ ತಿಳುವಳಿಕೆಯಿಂದ, ಈ ತಿಳುವಳಿಕೆ ಮುಖ್ಯ. ಈ ತಿಳುವಳಿಕೆ ಇಲ್ಲದೆ ಬರೀ ಜಪ ಮಾಡಿದರೆ ಆ ಫಲ ಬರಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಗಾನ ಮಾಡಿದರೆ ತ್ರಾಣ ರಕ್ಷಣೆ ಕೊಡುವುದು ಗಾಯತ್ರಿ. ಯಾವ ರೀತಿ ಗಾನ ಅಂದರೆ ಸರ್ವ ವೇದ ಉಚ್ಚಾರಣಂ ಗಾನಂ, ಇದು ಎಲ್ಲಾ ವೇದಗಳಿಂದ ತುಂಬಿರತಕ್ಕಂಥದ್ದು ಈ ಗಾಯತ್ರಿ. ಇಲ್ಲಿ ಇದನ್ನು ಉಚ್ಚಾರ ಮಾಡಿದರೆ ಸಾಕು ಎಲ್ಲಾ ವೇದಗಳ ಉಚ್ಚಾರ ಆಗ್ತಾ ಇದೆ ಎಂಬ ಎಚ್ಚರದಿಂದ ಮಾಡುವ ಗಾನ ಏನಿದೆ ಅದು ಸರ್ವ ವೇದೋಚ್ಚಾರಣ. ಹಾಗೆ ಮಾಡಿದರೆ ಭಗವಂತ ಸರ್ವ ಸಂರಕ್ಷಣಂ ತ್ರಾಣಂ, ಎಲ್ಲಾ ರೀತಿಯಲ್ಲಿ ರಕ್ಷಣೆ ಮಾಡಿಬಿಡುತ್ತಾನೆ. ಆದ್ದರಿಂದ ಒಂದು ಗಾಯತ್ರಿ ಮಂತ್ರದಲ್ಲಿ ಇಷ್ಟೆಲ್ಲ ಅದ್ಭುತವಾದ ಫಲಿತಗಳು. ಇನ್ನ ನಾವು ಏನೇನು ದಾನಗಳು, ಪ್ರತಿಗ್ರಹ, ದೋಷ ಏನು ಬರುತ್ತೆ ಆ ದೋಷವನ್ನು ಕೊಚ್ಚಿ ಹಾಕುವ ಮಹಾಪರಶುವಾಗಿದೆ. ಅದರ ರಹಸ್ಯಗಳನ್ನು ಎಲ್ಲವನ್ನು ಕೂಡ ನಾಳೆ ಮತ್ತು ನೋಡೋಣ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.